ஆனந்த விக்கிரகம் சதனுக்கிரகம் தசக்ரீவச்சிதம் சாபான் மணிக்ரீவ விமோசனம் ஸ்வநாமக்கிரகணாதேவானிதஸ்தக்ரஹ விக்கிரகம் பிருந்தாவனகதம் வந்தே பிரம்மருத்ரேந்திரவந்திதம் ஸ்வாந்தஸ்தானந்தசய்யாய பூரணஜானரசரணசே உத்துங்கவாக்தரங்காய மத்வதுக்தாப்தயே நம. குருமகில குணஜம் சத்குணைக்காதிவாசம் சமதம பரிநிஷ்டம் சத்வநிஷ்டம் வரிஷ்டம் சகலசுதனசிஷ்டம் நித்ய நிர்ஹூத கஷ்டம் ஹயமுக பதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே. நீலாகராஸ்தித அனந்தலீலா கோபாலபாலிதான் வித்யாபயோநிதீன் வந்தே பிரம்ம வித்யா குருன் மம. பிரம்மச்சரிய ஹரிப்ரீத சுவித்யா வாதசாரிணஹ இஷ்டதான் கஷ்டஹர்த்ருன்னஹ வித்யாமான்யான் முனீன் நும. வாதிராஜ பதத்வந்த்வ வாரிஜா சக்த மானசான் விஸ்வப்ரிய குருன் வந்தே மந்தோஹம் தேவி சுத்தய. சத்யம் சத்யம் புனசத்யம் விஷ்ணு தீர்த்த பிரசாதத்தஹ சர்வே காமாஹ பவந்தேவா சபதோபிம்ப சந்நிதௌ. சிந்தாமணிம் ஸ்வபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேம தீர்த்தம் வந்தேஹ்யபீஷ்டதம். அஜ்ஞானதிமிரச்சேதம் புத்தி சம்பத்பதாயகம் விஜ்ஞான விமலம் சாந்தம் விஜயாக்ய குரும் பஜே. ஓம் ஜன்மாஜன்வயாதிதரதாரேஷ்விஸ்வராட் தேனே ப்ரஹ்மஹ்ருதாயாதிகவயே முஹ்யந்தியம் சூரய தேஜோவாரி மிருதாம் யதா விநிமயோ யத்ர த்ரிஸர்கோம் ரஷா தாம்னா ஸ்வேன சதா நிரஸ்தகுஹகம் சத்யம் பரம் தீமஹி. ஸ்ரீ குருப்யோ நம. ஹரி ஓம். ಭಗವಂತನ ಬಗ್ಗೆ ಪ್ರಶ್ನೆ ಬರ್ತಾ ಇದೆ. ಭಗವಂತ ಸಮನಾದವ, ಎಲ್ಲ ಜೀವರಾಶಿಗಳಿಗೂ ಸಮನಾಗಿರ್ತಾನೆ. ಅದಕ್ಕೆ ಚತುರ್ದಶಿಯಲ್ಲಿ ಸೂರ್ಯಮಂಡಲದಲ್ಲಿರತಕ್ಕ ಭಗವಂತನ ಹೆಸರು ಸಮ ಅಂತ ಹೇಳ್ತಾರೆ. ಯಾಕೆ ಸೂರ್ಯಮಂಡಲ ನೋಡಿ, ಇಡೀ ಬೆಂಗಳೂರನ್ನು ನಾಲ್ಕು ಭಾಗ ಮಾಡಿದರೆ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ಅಂತ ನಾಲ್ಕು ದಿಕ್ಕಿನಲ್ಲಿ ನಾಲ್ಕು ಜನ ನಿಂತುಕೊಂಡು ಸೂರ್ಯಮಂಡಲ ಕಡೆ ನೋಡಿದಾಗ ಪ್ರತಿಯೊಬ್ಬರಿಗೆ ಕಾಣೋದು ನನ್ನ ಎದುರಿಗೆ ಇದ್ದೇ ಸೂರ್ಯಮಂಡಲ ಅಂತ. ಪೂರ್ವದಲ್ಲಿದ್ದವನಿಗೆ ಸೂರ್ಯಮಂಡಲ ಎದುರಿಗಿದೆ ಅಂದಾಗ ಪಶ್ಚಿಮದಲ್ಲಿದ್ದವನಿಗೆ ಬೆನ್ನಿಗಿದೆ ಅನ್ನಬೇಕು, ಇಲ್ಲ ಅವ್ರಿಗೂ ಎದುರಿಗಿದೆ ಅಂತ. ಎಲ್ಲರಿಗೂ ಸಮವಾಗಿ ಕಾಣುತ್ತಾದ್ದರಿಂದ ಭಗವಂತನ ರೂಪ ಸಮ ಅಂತ ಹೇಳ್ತಾರೆ. ಅಂಥವ ಸ್ವಾಮಿ ಇಂದ್ರನಿಗಾಗಿ ದೈತ್ಯರನ್ನು ಕೊಲ್ಲೋದು ಸರಿಯ? ಯಾಕೆ ಕೊಲ್ಲಬಾರದು? ದೇವತೆಗಳೆಲ್ಲ ಒಳ್ಳೆ ಪೂಜಾ ಇತ್ಯಾದಿಗಳೆಲ್ಲ ಮಾಡುತ್ತಾರೆ, ಭಗವಂತನಿಗೆ ವಿಶೇಷವಾದಂಥ ವೈಭವದಿಂದ ಕೂಡಿದಂಥ ಪೂಜಾ ಮಾಡುತ್ತಾರೆ. ದೈತ್ಯರು ಬೈತಾರೆ, ಬಡಿರಿಗೆ ಬರ್ತಾರೆ. ಅದಕ್ಕೆ ದೇವತೆಗಳು ಬೇಡ ದೈತ್ಯರು, ದೇವತೆಗಳು ಬೇಕು ದೈತ್ಯರು ಬೇಡ ಅಂದರೆ ಹೇಳ್ತಾರೆ, ನಮಗೆ ಯಾರು ಬೇಕು ಬೇಡ ಅಂದಾಗ ನಮಗೆ ಯಾರು ಉಪಕಾರ ಮಾಡುತ್ತಾರೆ, ಯಾರಿಂದ ನಮಗೆ ಹಿತ ಆಗತ್ತೆ ಅವರು ನಮಗೆ ಬೇಕಾದವರು, ಯಾರಿಂದ ನಮಗೆ ಹಿತ ಆಗಲ್ಲ ಅವರು ನಮಗೆ ಬೇಡದವರು ಅಂತ ನಮ್ಮ ಕ್ರಮ. ಭಗವಂತನಿಗೆ ಹಾಗಲ್ಲ. ಹಾಗಾದರೆ ದೇವರಿಗೆ ದೇವತೆಗಳಿಂದ ಆಗೋದು ಏನಿಲ್ಲ, ದೈತ್ಯರಿಂದ ಬಿಡೋದು ಏನಿಲ್ಲ. ಮತ್ತೆ ದೇವರಿಗೆ ಸುರಪಕ್ಷಪಾತಿ ಅಂತ ಹೆಸರಿದೆ, ದೇವತೆಗಳ ಪಕ್ಷಪಾತಿ ಅಂತ, ಅದು ಹೇಗೆ ಕೊಡಿಸ್ತೀರಾ? ಅವಾಗ ಹೇಳ್ತಾರೆ, ದೇವರಿಗೆ ತನಗೆ ಪ್ರಯೋಜನ ಇದೆ ಆದ್ದರಿಂದ ತನ್ನವರು ಅಂತ ನಮ್ಮ ರೀತಿಯಲ್ಲಿಲ್ಲ. ಇನ್ ಹೇಗೆ ತಾನು ಮಾಡಿದ ಸೃಷ್ಟಿಗೆ ಯಾರು ಸಹಕಾರ ಕೊಡುತ್ತಾರೆ ಅವರು ತನ್ನವರು. ತಾನು ಸೃಷ್ಟಿ ಮಾಡಿದಂಥ ಜೀವರಾಶಿಗೆ ಯಾರು ತೊಂದರೆ ಕೊಡುತ್ತಾರೆ ಅವರು ಶತ್ರುಗಳು. ಆ ರೀತಿಯಲ್ಲಿ ತಾನು ಮಾಡಿದ ಸೃಷ್ಟಿಗೆ ವಿಶೇಷ ಸಹಕಾರ ಕೊಡತಕ್ಕಂಥ ದೇವತೆಗಳು ಭಗವಂತನವರು. ಅದರಲ್ಲಿ ಇಂದ್ರ ಎಲ್ಲರಿಗೂ ಉಪಕಾರ ಮಾಡುವವನಾದ್ದರಿಂದ ಇಂದ್ರನ ಪಕ್ಷಪಾತಿ ಭಗವಂತ. ದೈತ್ಯರು ದೇವರು ಮಾಡಿದ ಸೃಷ್ಟಿಗೆ ವಿರುದ್ಧವಾಗಿರುತ್ತಾರೆ, ಎಲ್ಲ ಜೀವರಾಶಿಗಳಿಗೆ ತೊಂದರೆ ಕೊಡ್ತಾರಾದ್ದರಿಂದ ಅವರಂದರೆ ಭಗವಂತ ಶತ್ರುಸ್ಥಾನದಲ್ಲಿ ಇಟ್ಟುಕೊಂಡು ನೋಡುತ್ತಾನೆ. ಇದು ದೇವರಿಗೆ ಗುಣ ಹೊರತು ದೇವರಿಗೆ ದೋಷ ಅಲ್ಲ. ಇನ್ನ ಮುಂದೆ ಹೇಳ್ತಾರೆ, ಮೂರು ಗುಣಗಳಿವೆ, ಸತ್ವಗುಣ, ರಜೋಗುಣ, ತಮೋಗುಣ. ಮೂರು ಗುಣಗಳಿಗೆ ಸಂಬಂಧಪಟ್ಟ ಜೀವರಾಶಿಗಳು ಇದ್ದಾರೆ. ಸತ್ವಗುಣಕ್ಕೆ ಸಂಬಂಧಪಟ್ಟವರು ದೇವತೆಗಳು, ಋಷಿಗಳು, ಮನುಷ್ಯೋತ್ತಮರು. ರಜೋಗುಣಕ್ಕೆ ಸಂಬಂಧಪಟ್ಟವರು ಮನುಷ್ಯ ಮಧ್ಯಮರು, ಅಸುರರು ಮೊದಲಾದವರು. ತಮೋಗುಣಕ್ಕೆ ಮನುಷ್ಯಾಧಮರು, ದೈತ್ಯರು, ಯಕ್ಷರು, ರಾಕ್ಷಸರು ಇವರೆಲ್ಲರೂ. ಆಯಾ ಗುಣ ಒಂದೊಂದು ಸಲ ಪ್ರಕೃತಿಗೆ ಅನುಸಾರವಾಗಿ ಒಂದೊಂದು ಗುಣ ಮೇಲಕ್ಕೆ ಬರ್ತಾ ಇರುತ್ತೆ. ಆ ಮೇಲಕ್ಕೆ ಬಂದಾಗ ಆ ಗುಣಕ್ಕೆ ಸಂಬಂಧಪಟ್ಟವರನ್ನ ಉನ್ನತಿಗೆ ತರ್ತಾನೆ, ಮಿಕ್ಕವರು ಒಳ್ಳೆಯವರಾದರೂ ಕಡಿಮೆ ಮಾಡ್ತಾನೆ. ಈ ರೀತಿ ಭಗವಂತ ಮಾಡುತ್ತಾನೆ. ದೇವರಿಗೆ ದ್ವೇಷಗಳಿಲ್ಲ ಅಂತ ತಿಳಿಸಿಕೊಡ್ತಾ ಇದೇ ವಿಷಯವನ್ನು ಹಿಂದೆ ಒಂದು ಇತಿಹಾಸದಿಂದ ತೋರಿಕೊಡುತ್ತಾರೆ. ರಾಜಸೂಯ ಯಾಗ, ಆ ಯಾಗದಲ್ಲಿ ಅಗ್ರ ಪೂಜೆಯನ್ನು ಯಾರಿಗೆ ಮಾಡಬೇಕು ಅಂತ ಚರ್ಚೆ. ಆ ಚರ್ಚೆ ಏ ದೇವರೇ ಅಲ್ಲ ದೊಡ್ಡವರು ದೇವರಿಗೆ ಕೊಡೋದು ಅಂದರೆ ಆ ಭಗವಂತನ ರೂಪಗಳೇ ಮೂರು ಬಂದಿತ್ತು, ವೇದವ್ಯಾಸ ರೂಪ, ಕೃಷ್ಣ ರೂಪ, ಪರಶುರಾಮ ರೂಪವೂ ಬಂದಿತ್ತಲ್ಲಿ. ಮೂವರೂ ಒಂದೇ. ಅದಕ್ಕೆ ಹೇಳುತ್ತಾರೆ ಆ ಯುಗಕ್ಕೆ ವಿಶೇಷವಾಗಿರ್ತಕ್ಕಂಥ ನಿಯಾಮಕ ರೂಪ ಕೃಷ್ಣ ರೂಪ, ಅದಕ್ಕೆ ಕೃಷ್ಣನಿಗೆ ಕೊಡಬೇಕು ಅಂತ ನಿಶ್ಚಯ ಭೀಷ್ಮ ಆದಿಗಳು ಮಾಡಿದಾಗ ಅಡ್ಡಿ ಮಾಡಿದವನೇ ಯಾರು, ಶಿಶುಪಾಲ. ಯಾಕೆ ದೇವತೆಗಳಿಗೆ ದೊಡ್ಡವರಿಗೆ ಎಲ್ಲರಿಗೆ ಗೊತ್ತು ದೇವ ನಿರ್ದೋಷಿ, ದೇವರಲ್ಲಿ ದೋಷಗಳಿಲ್ಲ ಅಂತ. ಆದರೆ ದೇವರು ಲೋಕಕ್ಕೆ ತಕ್ಕಂತೆ ನಾಟಕ ಆಡಿದ್ದಕ್ಕೆ ದೇವರನ್ನ ಆತ ತುಂಬ ಕದ್ದ ಮೆದ್ದ, ಗೋಪಿಕಾಸ್ತ್ರೀಯರ ಜೊತೆಗೆ ತಿರುಗಾಡಿದ, ಅದಕ್ಕೆ ತುಂಬ ಬೈತಾ ಇದ್ದಾನೆ ಶಿಶುಪಾಲ. ಈ ಕೃಷ್ಣ ಚೋರ, ಜಾರ, ನಾನಾ ದುರ್ಗುಣಗಳಿರುವವ, ಆದ್ದರಿಂದ ಇಂಥವನನ್ನ ಅಗ್ರಸ್ಥಾನದಲ್ಲಿ ನಿಲ್ಲಿಸಿದರೆ ಹೇಗೆ, ಅದು ಅವನ ಹೊಟ್ಟೆ ಉರಿ. ದೇವರ ಬಗ್ಗೆ ವಿರುದ್ಧವಾದ ಭಾವನೆ, ಅದನ್ನ ಅವನು ಹೊರಗೆ ಹಾಕಿದಾಗ ಭೀಷ್ಮಾದಿಗಳು, ಪಾಂಡವರು ಎಲ್ಲರೂ ಕೂಡ ಖಡ್ಗವನ್ನು ತೆಗೆದು ಅವನ ತಲೆ ಕತ್ತರಿಸಲಿಕ್ಕೆ ಹೋಗ್ತಾರೆ. ಹೋದಾಗ ಅಲ್ಲೇ ನಿಲ್ಲಿಸ್ತಾನೆ ಕೃಷ್ಣ, ಇಲ್ಲಪ್ಪ, ಯಾರು ಯಾರ ಕೈಲಿ ಸಾಯಬೇಕೋ ಅದು ಮೊದಲೇ ನಿರ್ಣಯ ಆಗಿದೆ, ಈ ವ್ಯಕ್ತಿ ನನ್ನ ಕೈಲೇ ಸಾಯಬೇಕು, ಪಾಪ ಕೇಳಿಕೊಂಡು ಬಂದಿದ್ದಾನೆ, ಆದ ಕಾರಣ ಅವನು ಬೈಯೋದು ಪೂರ್ಣ ಆಗಲಿ, ಅವನ ತಾಯಿಗೆ ನಾನು ಹೇಳಿದ್ದೆ, ಹುಟ್ಟಿದಾಗ ವಿಶೇಷವಾಗಿ ಆ ಕೂಸು ಯಾರು, ಶಿಶುಪಾಲ, ನಾಲ್ಕು ಕೈಗಳಿಂದ ಹುಟ್ಟಿದ್ದ, ಹರಿವಂಶದಲ್ಲಿ ಬರುತ್ತೆ. ಆ ನಾಲ್ಕು ಕೈಗಳಿಂದ ಹುಟ್ಟಿದವ ಅವನನ್ನ ಯಾರು ಹೊತ್ತುಕೊಳ್ಳುತ್ತಾರೋ, ಯಾರು ಹೊತ್ತುಕೊಂಡಾಗ ಎರಡು ಕೈಗಳು ಕಳಚಿ ಬೀಳುತ್ತೋ ಅವನ ಕೈಲೇ ಅವರಿಗೆ ಸಾವು ಅಂದಾಗ ಆ ತಾಯಿ ಎಲ್ಲರಿಗೂ ಕೊಡ್ತಾಳೆ, ಯಾರ ಕೈಲೂ ಆ ಎರಡು ಕೈ ಬಿದ್ದೋಗಲ್ಲ. ಕೊನೆಗೆ ಕೃಷ್ಣ ಅವನನ್ನು ಕರ್ಕೊಂಡಾಗ ಎರಡೂ ಕೈಗಳು ಕಳಚಿ ಬೀಳುತ್ತೆ. ಅವ ಕೇಳುತ್ತಾಳೆ, ಸೋದರತ್ತೇನೆ, ಕೇಳುತ್ತಾಳೆ, ಅಯ್ಯ ಬದುಕಿಸು ನೋಡಮ್ಮ, ನಿನಗೆ ನಾನು ಕೊಡ್ತಾ ಇದ್ದೇನೆ ಮಾತು. ನೂರು ತಪ್ಪುಗಳು, ನೂರು ಸಲ ನನ್ನನ್ನು ನಿಂದಾ ಮಾಡುವ ಪರ್ಯಂತ ನಾನು ಸಹಿಸ್ತೇನೆ, ನೂರು ಮುಗಿದ ಕೂಡಲೇ ಅವನ ತಲೆ ಕತ್ತರಿಸ್ತೇನೆ ಅಂತ ಹೇಳಿದಾಗ ಅದಕ್ಕಾಗಿ ಕಾದ. ಅವನು ಬೈದ, ಸ್ವಾಮಿ ಚಕ್ರದಿಂದ ತಲೆ ಕತ್ತರಿಸಿದ. ಕತ್ತರಿಸಿದ ಮೇಲೆ ಅವನ ಒಳಗಿಂದ ತೇಜಸ್ಸು ಬರ್ತಾ ಇದೆ, ದೇವರ ಪಾದವನ್ನು ಸೇರತಾ ಇದೆ, ಸಾಯುಜ್ಯ ಮೋಕ್ಷ. ಹೇಳ್ತಾರೆ, ವಾಸುದೇವೇ ಭಗವತಿ ದೃಷ್ಟ್ವಾ ಸಾಯುಜ್ಯಂ ಚೇದಿ ಭೂಭುಜ. ಚೇದಿ ರಾಜನಾಗಿರ್ತಕ್ಕಂಥ ಶಿಶುಪಾಲನಿಗೆ ಸಾಯುಜ್ಯ ಮೋಕ್ಷ ಅಂದರೆ ದೇವರ ಅಂಗಾಂಗಗಳಲ್ಲಿ ಪ್ರವೇಶ ಮಾಡಿ ಅಲ್ಲಿ ವಾಸ ಮಾಡುವಂಥ ಭಾಗ್ಯ. ಅದಕ್ಕೆ ಅಲ್ಲಿ ಹೇಳ್ತಾ ಇದ್ದಾರೆ, ಆಶ್ಚರ್ಯ ಪಡ್ತಾ ಇದ್ದಾರೆ. ಪ್ರಾಯಶಃ ನೀವು ಶಿಶುಪಾಲನ ಕಥಾ ಕೇಳಿದ್ದೀರಿ, ಶಿಶುಪಾಲನನ್ನ ಕೃಷ್ಣ ಸಂಹಾರ ಮಾಡಿದ್ದು, ದಂತವಕ್ರನನ್ನ ಕೊಂದದ್ದು ಕೇಳಿದ್ದೀರಾ? ಭಾಗವತದಲ್ಲಿ ಬಂದಿದೆಯಾ? ನೀವು ಕೇಳಿದ ಭಾಗವತದಲ್ಲಿ? ನೀವು ತುಂಬ ಸಲ ಕೇಳಿದ್ದೀರಲ್ಲ ಭಾಗವತ. ದಂತವಕ್ರನನ್ನು ಕೊಂದದ್ದು ಬಂದಿದೆಯಾ? ಪ್ರಾಯಶಃ ಬಂದಿಲ್ಲ. ಹೌದು ತಾನೆ, ಬಂದಿದೆ, ಕೇಳಿಲ್ಲ. ಕೊನೆಗೆ ಕೃಷ್ಣ ಯಮುನಾ ತೀರದಲ್ಲಿ ವಿಶೇಷವಾದಂಥ ಯಜ್ಞ ಮಾಡುವಾಗ ಆವಾಗ ವಾರ್ತೆ ಬರುತ್ತೆ, ದಂತವಕ್ರ ವಿದೂರಥ ಇಬ್ಬರು ಧಾಳಿಗೆ ಬಂದಾರೆ ದ್ವಾರಕೆ ಮೇಲೆ ಅಂದಾಗ ಭಗವಂತ ಅವಭೃತ ಸ್ನಾನ ಮುಗಿಸಿಕೊಂಡು ಹೋಗಿ ಅವರನ್ನು ಕೊಲ್ತಾನೆ. ಸಾಮಾನ್ಯವಾಗಿ ಅವಸರದ ಭಾಗವತದಲ್ಲಿ ಇದಲ್ಲ, ಅವಸರದ ಭಾಗವತದಲ್ಲಿ ಅದು ಕೇಳೋ ಭಾಗ್ಯ ಸಿಗಲ್ಲ. ಯಾಕೆ, ನಾವು ಸಾಮಾನ್ಯವಾಗಿ ಈ ಇತ್ತೀಚೆಗೆ ಹೊಸ ಒಂದು ಟ್ರೆಂಡ್ ಶುರುವಾಗಿದೆಯಲ್ಲ, ಏನು ರುಕ್ಮಿಣಿ ಕಲ್ಯಾಣಕ್ಕೇನೆ ಮಂಗಳ ಅಂತ, ಅದೇನೋ ಗೊತ್ತಿಲ್ಲ, ಒಟ್ಟಾರೆ ಶುರು ಅಂತ ಅದೇ, ಅದು ರುಕ್ಮಿಣಿ ಕಲ್ಯಾಣಕ್ಕೆ ಮಂಗಳ, ಏಕಸ್ಕಂದ ದಶಮಸ್ಕಂದ ಉತ್ತರ ಭಾಗ ಅದು ಪ್ರಾಯಶಃ ಇಲ್ಲ ಅಂತ ಕಾಣುತ್ತೆ. ಅದಕ್ಕೆ ಅಂಥ ಕಾಲಕ್ಕೆ ಆ ಉತ್ತರ ಭಾಗ ಇರಲ್ಲ ದಶಮಸ್ಕಂದದ್ದಾದ್ದರಿಂದ ಅದು ಕೇಳೋ ಭಾಗ್ಯ ಇರಲ್ಲ, ಅದರಲ್ಲಿ ಬರುತ್ತೆ. ಸರಿ, ಒಟ್ಟಾರೆ ಅವರನ್ನು ನೋಡಿ ಕೇಳುತ್ತಾ ಇದ್ದಾರೆ. ತಮ ವಿಶೇಷವಾಗಿರ್ತಕ್ಕಂಥ ವೇನ ಸತ್ತ ಮೇಲೆ ದೇವರನ್ನ ಬೈದದ್ದಕ್ಕೆ ಅವನು ವಿಶೇಷವಾಗಿ ತಮಸ್ಸಿಗೆ ಹೋದ. ಇವ ದಂತವಕ್ರ ಶಿಶುಪಾಲ ಆರಭ್ಯ ಕಲಭಾಷಣಾತ್ ತೊದಲು ನುಡಿ ಬಂದಾಗಲಿಂದ ಶ್ರೀಹರಿಯನ್ನ ನಿಂದ ಮಾಡಿದ್ದಾರೆ, ಅಷ್ಟು ಭೀಕರ ಪಾಪ. ಅದಕ್ಕೆ ಅವರಿಬ್ಬರಿಗೆ ನಾಲಿಗೆಯಲ್ಲಿ ಶ್ವೇತಕುಷ್ಠು ಬರಲಿಲ್ಲ ಯಾಕೆ ಅಂತಾರೆ. ಶಿತ್ರೋ ನಜಾತೋ ಜಿಹ್ವಾಯಾಮ್ ನಾಂಧಂ ವಿವಿಷತಸ್ತಮಃ. ಅವರಿಗೆ ಅಂಧನ್ ತಮಸ್ಸೆ ಆಗಿ ಬರಲಿಲ್ಲ, ಸಾಯುಜ್ಯ ಮೋಕ್ಷ ಬಂದಿದೆ ಅಲ್ಲ. ಈ ನಾಲಿಗೆಯಲ್ಲಿ ಕುಷ್ಠು ಯಾಕೆ ಬರಲಿಲ್ಲ ಅಂತ ಕೇಳಿದರು. ಅದಕ್ಕೆ ಹೇಳ್ತಾರೆ, ಅತ್ಯುತ್ಕಟೈ ಪುಣ್ಯಪಾಪೈ ಇಹೈವ ಫಲಮಷ್ಣುತೆ ಅಂತ. ಸಾಮಾನ್ಯ ಹಿಂದಿನ ಜನ್ಮಗಳಲ್ಲಿ ಮಾಡಿದ್ದು ಈ ಜನ್ಮದಲ್ಲಿ ಅನುಭವ ಅಂತ. ಆದರೆ ಈ ಜನ್ಮದಲ್ಲಿ ಪುಣ್ಯ ಆದರೂ ಪಾಪ ಆದರೂ ಜಾಸ್ತಿ ಮಾಡಿಬಿಟ್ರೆ ಅದರ ಫಲ ಈ ಜನ್ಮದಲ್ಲೇ ಅನುಭವಿಸಬೇಕಾಗುತ್ತೆ. ಇವರು ಭೀಕರವಾಗಿ ದೇವರನ್ನ ಬೈದದ್ದಕ್ಕೆ ದೇವರನ್ನ ನಿಂದ ಮಾಡಿದವರಿಗೆ ಬರುವಂತಹ ಶಿಕ್ಷಾ ಏನು ಅಂದರೆ ನಾಲಿಗೆ ಮೇಲೆ ಕುಷ್ಠು, ಶ್ವೇತ ಕುಷ್ಠು ಬರುತ್ತೆ, ಅದು ಯಾಕೆ ಇವರಿಗೆ ಬರಲಿಲ್ಲ ಅಂತ ಇಷ್ಟೆಲ್ಲ ಪ್ರಶ್ನೆ ಮಾಡಿದಾಗ ಅವಾಗ ನಾರದರು ಹೇಳ್ತಾ ಇದ್ದಾರೆ, ಇಲ್ಲಯ್ಯ, ಇವರಿಬ್ಬರು ವಿಶೇಷವಾಗಿ ಶಿಶುಪಾಲ ದಂತವಕ್ರರು ಯಾರೋ ಅಲ್ಲ, ಪಾರ್ಷದ ಪ್ರವರರು ಅಂದರೆ ವಿಷ್ಣುವಿನ ಪಾರ್ಷದರು, ವಿಪ್ರಶಾಪದಿಂದ ಕಳೆಗೆ ಬಂದಿದ್ದಾರೆ. ಅವರೇ ವಿಶೇಷವಾಗಿ ಅಸುರಾವೇಶದಿಂದ ಕೂಡಿಕೊಂಡಿದ್ದಾರೆ ಅಂತ ತಿಳಿಸಿಕೊಡುತ್ತಾರೆ. ಅಲ್ಲಿ ಹೇಳುತ್ತಾರೆ, ದೊಡ್ಡ ಸಾಧನೆಯ ರಹಸ್ಯವನ್ನು ಹೊರಗೆ ಹಾಕ್ತಾ ಹೋಗ್ತಾರೆ. ಇಲ್ಲಿ ಏನದು ಅಂದರೆ ಹೇಳ್ತಾರೆ, ನಿಂದನಸ್ತವ ಸತ್ಕಾರನ್ ನ್ಯಕ್ಕಾರಾರ್ಥಂ ಕಲೇವರಂ ಪ್ರಧಾನ ಪರಯೋಹ ರಾಜನ್ ಅವಿವೇಕೇನ ಕಲ್ಪಿತಂ. ಇಲ್ಲಿ ಹೇಳ್ತಾ ಬರ್ತಾರೆ, ನಮಗೆ ಈ ಶರೀರವಿದೆ, ಆಚಾರ್ಯರು ಪಂಚಭೇದಗಳನ್ನು ಹೇಳಿದ್ದಾರೆ, ಜೀವ ಜಡಕ್ಕೆ ಭೇದ ಮೊದಲಾದ ಪಂಚಭೇದಗಳು. ಅದು ಎಲ್ಲಿ ನೋಡೋದು? ಹೊರಗೆ ನೋಡ್ತೀವಿ ನಾವು, ಅದು ನೋಡಬೇಕಾಗಿದೆ ನಮ್ಮಲ್ಲೇ. ಜೀವ ಜಡಕ್ಕೆ ಭೇದ ಅಂದರೆ ನಮ್ಮ ಶರೀರಕ್ಕೂ ನಮಗೂ ಭೇದ, ಜಡ ಜಡಕ್ಕೂ ಭೇದ ಅಂದರೆ ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ, ಮೂರು ದೇಹಗಳಿಗೆ ಪರಸ್ಪರ ಭೇದ. ನಂತರ ಜೀವ ಜೀವಕ್ಕೆ ಭೇದ ಅಂದರೆ ನಮ್ಮೊಳಗೆ ತತ್ವಾಭಿಮಾನಿಗಳು, ದೈತ್ಯರು ಎಲ್ಲರೂ ಇದ್ದಾರೆ, ಎಲ್ಲರಿಗೂ ಭೇದ, ನಮಗೂ ಎಲ್ಲರಿಗೂ ಭೇದ. ನಂತರ ದೇವರಿಗೂ ಜೀವರಿಗೂ, ದೇವರಿಗೂ ಜಡಕ್ಕೂ ಭೇದ ಅಂದರೆ ನಮ್ಮೊಳಗಿರುವ ಬಿಂಬಮೂರ್ತಿಗೂ ನಮ್ಮೊಳಗಿರುವ ಜೀವರಾಶಿಗಳಿಗೆ ಭೇದ, ನಮ್ಮ ಒಳಗಿರುವ ದೇವರಿಗೂ ಈ ಶರೀರಕ್ಕೂ ಭೇದ. ಒಟ್ಟಾರೆ ಪಂಚಭೇದಗಳು ನಮ್ಮೊಳಗೆ ನೋಡಬೇಕು, ಹೊರಗೆ ನೋಡುವುದು ನಂತರ ಅಂದರು. ಅಂಥ ಕಾಲಕ್ಕೆ ಈ ಶರೀರ ಬೇರೆ, ನಾವು ಬೇರೆ ಇರುವಾಗ ನಮ್ಮ ತಲೆಯಲ್ಲಿ ಕಲ್ಪನೆ ಈ ಶರೀರವನ್ನು ನೋಡಿ ನಾವೇ ನಾವೇ ಅಂತಿರುತ್ತೆ. ದೃಷ್ಟಾಂತ, ಬೆಳಿಗ್ಗೆದ್ದು ಕನ್ನಡಿಯಲ್ಲಿ ನೋಡುವಾಗ ಯಾರಾದರೂ ಇದು ಕಾಣಿಸೋದು ನಾನಲ್ಲ ನನ್ನ ಶರೀರ ಅಂತ ಯಾರಿಗಾದರೂ ಆಲೋಚನೆ ಬಂದಿದೆಯಾ? ಪ್ರಾಯಶಃ ಇಲ್ಲ. ನೋಡಿ ಹೇಳೋದಿಷ್ಟೇ, ನಾನೆಷ್ಟು ಚೆನ್ನಾಗಿದ್ದೇನೆ ಅಂತ ನೋಡೋದಷ್ಟೇ ಹೊರತು ಈ ಕಾಣಿಸ್ತಾ ಇರೋದು ನಾನಲ್ಲ ಅಂತ ಯಾರಿಗೂ ಬರಲ್ಲ ಪ್ರಾಯಶಃ. ಯಾಕೆ? ಈ ಶರೀರ ನಾನೇ. ಜಡ ಚೇತನಗಳಿಗೆ ಐಕ್ಯ ಚಿಂತನೆ ಬರುತ್ತಾ ಇದೆ, ಹೇಳೋದು ದ್ವೈತ, ಉಪಾಸನೆ ಒಂದು ಗಂಟೆ ಅದ್ವೈತ. ಹೌದಲ್ವೇ? ಅದನ್ನು ನಾವು ಮಾಡ್ತಾನೆ ಇದ್ದೀವಿ ಪ್ರತಿಯೊಂದು ಸಲ. ಮಾಮೂಲಾಗೂ ಕನ್ನಡಿ ಮುಂದೆ ಅಲ್ಲ, ಯಾರೋ ಕಾಣಿಸಿ ಕೇಳ್ತಾರೆ, ಏನ್ರಿ ತುಂಬಾ ಸಣ್ಣಕ್ಕಾಗಿದ್ದೀರಿ, ಕಪೂರ್ ಆಗಿದ್ದೀರಿ. ಹೌದ್ರಿ, ಒಂದೆರಡು ವಾರ ಊಟ ಇಲ್ಲ, ನಾ ಸಣ್ಣಕ್ಕಾಗಿದ್ದೀನಿ. ಸಣ್ಣಕ್ಕಾಗಿದ್ದು ಯಾವುದು? ಶರೀರ ನಾವಲ್ಲ. ಜೀವ ಸಣ್ಣಕ್ಕೂ ಆಗಲ್ಲ, ದಪ್ಪಕ್ಕೂ ಆಗಲ್ಲ. ಆದರೆ ಜೀವನಿಗೆ ಎಚ್ಚರ ಇಲ್ಲ, ನಾನು ಬೇರೆ, ಶರೀರ ಬೇರೆ ಅಂತ. ಈ ಶರೀರ ನೋಡ್ಕೊಂಡು ನಾನೇ ಸಣ್ಣಕ್ಕಾದೆ, ನಾನೇ ದಪ್ಪಕ್ಕಾದೆ ಅಂತ ಈ ತಪ್ಪು ಕಲ್ಪನೆ, ಅದನ್ನೇ ಹೇಳ್ತಾ ಬರ್ತಾ ಇದ್ದಾರೆ. ಏನಿದು ಅಂದರೆ ಅವಿವೇಕೇನ ಕಲ್ಪಿತಂ. ವಿವೇಕ ಅಂದರೆ ಭೇದ. ಈ ಶರೀರಕ್ಕೂ ಜೀವನಿಗೂ ಇರತಕ್ಕ ಭೇದ ತಲೆಯಲ್ಲಿ ಉಳಿತಾ ಇಲ್ಲ. ಅದರಿಂದ ಏನಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಿಂಸಾ ತದಭಿಮಾನೇನ ದಂಡ ಪಾರುಷ್ಯಯೋರಪಿ ಅಂತ ಅಂದರೆ, ಈ ಶರೀರಕ್ಕೆ ಸನ್ಮಾನ ಮಾಡಿದರೆ ನನಗೆ ಸನ್ಮಾನ, ಶರೀರಕ್ಕೆ ಅವಮಾನ ಮಾಡಿದರೆ ನನಗೆ ಅವಮಾನ ಅಂತ ಈ ಥರ ಹೋಗ್ತಾ ಇದೆ. ಈ ರೀತಿಯಾಗಿರತಕ್ಕಂಥ ಬಂಧ ಏನಿದು? ಶರೀರವನ್ನು ನೋಡಿ ನಾನು ಅಂದುಕೊಳ್ಳೋದು, ನಾನು ನನ್ನದು ಎಂಬ ಈ ಎರಡು ಅಹಂಕಾರ ಮಮಕಾರ, ಈ ಅಹಂಕಾರ ನಾನಾ ವಿಧವಾಗಿದೆ. ಈ ಶರೀರವನ್ನು ನೋಡಿ ಇದು ನಾನೇ ಅಂತ ತಿಳಿಯೋದು, ಶರೀರಕ್ಕೆ ಸಂಬಂಧಪಟ್ಟದ್ದೆಲ್ಲ ನಂದು ಅಂತ ತಿಳಿಯೋದು ಒಂದು ಅಹಂಕಾರ ಮಮಕಾರ. ಎರಡನೇ ಅಹಂಕಾರ ಯಾವುದು ಅಂದರೆ, ದೇವರೇ ನಮ್ಮಲ್ಲಿ ನಿಂತು ಸರ್ವವು ಮಾಡಿ ಮಾಡಿಸುವಾಗ ನಾ ಮಾಡುತ್ತಾ ಇದ್ದೇನೆ ಅಂತ ತಿಳಿಯೋದು ಆ ಒಂದು ಅಹಂಕಾರ. ಈ ರೀತಿಯಾಗಿರತಕ್ಕಂಥ ಈ ಬಂಧದಿಂದ ತಾನು ವಿಶೇಷವಾಗಿ ಈ ಸಂಸಾರದಲ್ಲಿರ್ತಾನೆ. ಇದು ಹೋಗಬೇಕಾದರೆ ಏನು ಮಾಡಬೇಕು ಅಂದರೆ, ಭಗವಂತನನ್ನ ಎಡಬಿಡದೆ ಚಿಂತನೆ ಮಾಡಬೇಕು. ಎಡಬಿಡದೆ ಚಿಂತನೆ ಮಾಡುವುದು ಅಂದರೆ ಹೇಗೆ? ಕೀಟಃ ಪೇಷಸ್ಕೃತ ರುದ್ಧ ಕುಡ್ಯೇ ಯಾಂತಂ ಅನುಸ್ಮರನ್ ಸಂಭ್ರಂಭ ಭಯಯೋಗೇನ ವಿಂದತೆ ತತ್ಸ್ವರೂಪತಾಂ. ಕನ್ನಡದಲ್ಲಿ ದಾಸರು ಹೇಳಿಕೊಟ್ರು, ಕೀಟ ಪೇಷಸ್ಕಾರಿ ನೆನವಿರಿ ಕೀಟ ಭಾವವ ತೊರೆದು ತದ್ವತ ಖೇಟ ರೂಪವ ನೈದಿ ಆಡುವ ತೆರದಿ ಲೋಕದಳು ಅಂತ. ಈ ಚಿಟ್ಟೆ, ಚಿಟ್ಟೆ ಅಂದರೆ ಆಂಗ್ಲದಲ್ಲಿ ಬಟರ್ಫ್ಲೈ, ಹೌದಲ್ವ? ಚಿಟ್ಟೆ ಅಂದರೆ ರೆಕ್ಕೆ ಹುಳ, ಬಟರ್ಫ್ಲೈ ಅಂತ ಕರಿತೀರಿ. ಯಾಕೆ ಮದನ ಮತ್ತದು ಬಿಡಿಸ್ತಾ ಇದ್ದೀರಿ ಅಂದರೆ, ಈ ಶಬ್ದಗಳು ಬಹಳ ಕಠಿಣ, ಈ ಪ್ರದೇಶಕ್ಕೆ ತಕ್ಕಂತೆ ಶಬ್ದಗಳು ಬದಲಾಗ್ತಾ ಹೋಗುತ್ತೆ, ಪ್ರದೇಶಕ್ಕೆ ತಕ್ಕಂತೆ ಶಬ್ದಗಳು ಬದಲಾಗುತ್ತೆ. ನೀವಿಲ್ಲಿ ಒಲೆಗೆ ಹಾಕುವುದು ಏನು? ಕಟ್ಟಿಗೆ, ನಂತರ ಇಜ್ಜಲು, ಇದ್ದಲು ಇಜ್ಜಲು. ಅದೇ ಆಂಧ್ರ ಕಡೆಗೆ ಹೋದರೆ ಅದನ್ನೇನಂತಾರೆ? ಬೊಗ್ಗು ಅಂತಾರೆ. ಬೊಗ್ಗಲ್ವಾ? ಇಲ್ಲಿ ಬೊಗ್ಗು ಅಂದ್ರೆ ಎಲ್ಲಿ ಬೊಗ್ಗು ಅಂತಾರ? ಹೌದಾ? ಬೊಗ್ಗು ಅಂದ್ರೆ ಶಬ್ದನೇ ಬೇರೆ. ಬಗ್ಗು ಅದನ್ನ ಬೊಗ್ಗು ಅಂತಾರೆ. ಅಲ್ಲಿ ಬೊಗ್ಗು ಅಂದ್ರೆ ಇಜ್ಜಲು, ಶಬ್ದಗಳು ಬೇರೆ. ಅದಕ್ಕೆ ಶಬ್ದ ಪ್ರಯೋಗ ಮಾಡೋಕ್ಕಲ್ಲ, ಸ್ವಲ್ಪ ಹಿಂದೆ ಮುಂದೆ ನೋಡಿ ಪ್ರಯೋಗ ಮಾಡ್ತಿರ್ತಾರೆ. ನಮ್ಮ ಸ್ವಾಮಿಗಳು ಒಂದ್ಸಲ ರಾಯಚೂರು ಕಡೆ ತುಂಬಾ ಅವರು ಬರ್ತಾ ಇದ್ರು, ಪ್ರವಚನ ಮಾಡ್ತಾ ಇದ್ರು. ಆ ಮಾಡುವ ಕಾಲಕ್ಕೆ ಅಲ್ಲಿ ಉಡುಪಿ ಕಡೆ ಎಲ್ಲ ತುಂಬಾ ಒಳ್ಳೆಯವರು ಅಂದರೆ ಏನೂ ಗೊತ್ತಿಲ್ಲದವರು ಅಂದರೆ ಅವರನ್ನ ತುಂಬಾ ಪಾಪದವರು ಅಂತ ಕರೀತಾರೆ, ತುಂಬಾ ಪಾಪದವರು ಅಂತ. ಅದಕ್ಕೆ ಸ್ವಾಮಿಗಳು ಅಲ್ಲಿ ರಾಯಚೂರಲ್ಲಿ ತುಂಬಾ ಅಲ್ಲಿ ಬರ್ತಾ ಇದ್ರು. ಆ ಜನನ ನೋಡಿ ನೀವೆಲ್ಲ ತುಂಬಾ ಪಾಪದವರು ಅಂತ ಹೇಳಿದರು. ಅವ್ರಿಗೆ ಏನು ಅರ್ಥ ಆಯಿತು? ತುಂಬಾ ಪಾಪ ಮಾಡಿದವರು ಅಂತ ಅರ್ಥ ಆಯ್ತು ಅವರಿಗೆ. ಅವರಿಗೆಲ್ಲ ಯಾಕೆ ಸ್ವಾಮಿ ನಮ್ಮನ್ನು ಬೈತಾರೆ ಅಂತ ಅರ್ಥ ಆಗಲಿಲ್ಲ. ಪ್ರವಚನ ಆದ್ಮೇಲೆ ಕೇಳಿದ್ರು, ಸ್ವಾಮಿ ನಮ್ಮನ್ನು ಯಾಕೆ ಪಾಪದವರು ಅಂತ ಬೈ? ಅಯ್ಯೋ, ಪಾಪದವರು ಅಂದ್ರೆ ಒಳ್ಳೆಯವರು ಅಂತ ಅರ್ಥ ಅಂತ. ಈ ಶಬ್ದಗಳ ಪ್ರಯೋಗ ಬೇರೆ 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 ಆಗಿ ಅರ್ಥ ಕೊಡೋದರಿಂದ ಅದಕ್ಕೆ ಇಲ್ಲಿ ಆ ಚಿಟ್ಟೆ, ಚಿಟ್ಟೆ ಅಂದರೆ ವಿಶೇಷವಾಗಿರತಕ್ಕಂಥ ಈ ತೆಲುಗು ಆ ಪ್ರಾಂತದಲ್ಲಿ ಸೀತಾಕೋಕ ಚಿಲುಕ ಅಂತಾರೆ, ಇಲ್ಲಿ ಚಿಟ್ಟೆ ಅಂತ ಕರೀತಾರೆ. ನಾನಾ ರೀತಿ ಹೆಸರುಗಳು, ಹೌದಾ? ಆ ಒಂದು ಚಿಟ್ಟೆ ವಿಶೇಷವಾಗಿ ತನ್ನ ಜಾತಿಗೆ ಸಂಬಂಧಪಟ್ಟ ಹುಳವನ್ನ ನೋಡಿ, ಆ ಚಿಟ್ಟೆ ಯಾವುದೋ ಹುಳವನ್ನ ತರಲ್ಲ, ತನ್ನ ಜಾತಿಗೆ ಸಂಬಂಧಪಟ್ಟ ಹುಳವನ್ನ ತರುತ್ತೆ. ತಂದು ಗೂಡಲ್ಲಿ ಇಟ್ಟು ಅದನ್ನ ಸಲಹುತ್ತಾ ಬರುತ್ತೆ ಆಹಾರದಿಂದ. ಆ ಒಳಗಿರತಕ್ಕಂತ ಹುಳ ಇದನ್ನೇ ನೆನೆಯುತ್ತಾ 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 ಕೊನೆಗೆ ಅದರಂತೆ ತಾನೂ ಆಗಿ ಪಕ್ಷಗಳು ಬಂದು ಗೂಡನ್ನ ಸೀಳಿಕೊಂಡು ಹೋಗಿಬಿಡುತ್ತೆ. ಇಲ್ಲಿ ದೇವ ನಮ್ಮನ್ನ ಈ ಸಂಸಾರವೆಂಬ ಗೂಡಲ್ಲಿ ಇಟ್ಟಿದ್ದಾನೆ. ಹೇಗಿಟ್ಟಿದ್ದಾನೆ ಅಂದರೆ ಯಾರನ್ನಿಟ್ಟಿದ್ದಾನೆ? ತನ್ನಂತೆ ಇರುವವರನ್ನ ಇಟ್ಟಿದ್ದಾನೆ. ಅಲ್ಲಿ ತನ್ನದೇ ಜಾತಿ ಹುಳವನ್ನ ಇಡುತ್ತೆ, ಯಾವುದು? ಚಿಟ್ಟೆ. ಮತ್ತೆ ದೇವರು ನಮ್ಮನ್ನಿಟ್ಟಿದ್ದಾನೆ, ನಮ್ದು ದೇವರದು ಒಂದೇ ಜಾತಿಯ ಚೈತನ್ಯ ಜಾತಿ ಅಂದರೆ ವಿಶೇಷವಾಗಿರತಕ್ಕಂಥ ಜಡಚೇತನಗಳನ್ನು ತಗೊಂಡಾಗ ನಾವು ಚೈತನ್ಯ ಜಾತಿಗೆ ಬರ್ತೀವಿ. ಜಡಗಳೆಲ್ಲ ಬೇರೆ, ಆದರೆ ಚೈತನ್ಯಕ್ಕೂ ವಿಲಕ್ಷಣ ಅವ, ಜಡಚೇತನಗಳಿಗೆ ವಿಲಕ್ಷಣನಾದವ. ಅದಕ್ಕೆ ಚೂರು ಸದೃಶ, ದೇವರಂತೆ ಸಾದೃಶ್ಯ ಇದ್ದದ್ದರಿಂದ ದೇವರಿಗೂ ನಮಗೂ ಆ ವಿಶೇಷವಾದ ಹೋಲಿಕೆಯನ್ನು ಕೊಡ್ತಾ ಇದ್ದಾರೆ. ಆದ್ದರಿಂದ ವಿಶೇಷವಾಗಿ ಆ ದೇವರನ್ನೇ ನಾವು ಈ ಗೂಡಲ್ಲಿ ಇರತಕ್ಕಂಥ ನಾವು ದೇವರನ್ನೇ ನೆನೆದರೆ ದೇವರಂತೆ ಆಗಿ ಸಾದೃಶ್ಯ ಸಾರೂಪ್ಯ ಮೋಕ್ಷವನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಅಂತ ಚೆನ್ನಾಗಿ ಹೇಳುತ್ತಾ ಬರ್ತಾ ಇದ್ದಾರೆ. ಈ ರೀತಿಯಲ್ಲಿ ಈ ವಿಶೇಷವಾಗಿರತಕ್ಕಂಥ ಕೆಲವರೆಲ್ಲ ಬಂದರು. ಯಾರು? ವಿಶೇಷವಾದಂಥ ಗೋಪಿಕಾಸ್ತ್ರೀಯರು. ಭಗವಂತನಲ್ಲಿ ಕಾಮನೆಯನ್ನು ಮಾಡಿದರು, ಆ ಕಾಮನೆ ಹೊರಟು ಹೋಯಿತು, ಅದರಿಂದ ಭಕ್ತಿ ಹುಟ್ಟಿತು. ಆ ಭಕ್ತಿಯಿಂದ ಭಗವಂತನಲ್ಲಿ ಮನಸ್ಸಿಟ್ಟು ದೇವರ ಸನ್ನಿಧಾನ ಪಡೆದರು. ಭಯಾತ್ ಕಂಸ, ಕಂಸ ಭಯ ನೆಪ ಮಾಡಿ ಭಕ್ತಿ ಮಾಡಿದ. ದ್ವೇಷದಿಂದ ಚೈತ್ಯಾದಿಗಳೆಲ್ಲ ಭಗವಂತನಲ್ಲಿ ಮನಸ್ಸು ಮಾಡಿದರಯ್ಯ. ನಂತರ ಸಂಬಂಧದಿಂದ ವೃಷ್ಣೀಯರು ಅಂದರೆ ವೃಷ್ಣಿ ವೀರರೆಲ್ಲ ಸಂಬಂಧ ನೆಪ ಮಾಡಿಕೊಂಡು ಮನಸ್ಸಿಟ್ರು. ಒಟ್ಟಾರೆ ದೇವರಲ್ಲೇ ಮನಸ್ಸು ಇಡೋದು ದೇವರ ಸನ್ನಿಧಾನಕ್ಕೆ ಕಾರಣ ಆಗುತ್ತೆ ಅಂತ ಚೆನ್ನಾಗಿ ಹೇಳಿದರು. ಇಲ್ಲಿ ಹೇಳ್ತಾ ಇದ್ದಾರೆ, ಇಬ್ಬರು ಪಾರ್ಷದ ಪ್ರವರರು ವಿಪ್ರಶಾಪದಿಂದ ಪದಚ್ಯುತರಾದರು ಅಂದರು. ಅವಾಗ ಹೇಳ್ತಾರೆ ಧರ್ಮರಾಜ, ಆ ಶಾಪ ಎಂಥದ್ದು? ಹರಿದಾಸ ಅಭಿಮರ್ಶನ, ಹರಿದಾಸರನ್ನ ತಳ್ಳುವಂಥ ಶಾಪ ಎಂಥದ್ದು ಅಂತ ಹೇಳಿದಾಗ, ಯಾಕೆ ಇವರು ವೈಕುಂಠಪುರ ವಾಸಿಗಳು. ಯಾರು? ಇಬ್ಬರು ಕೂಡ ಜಯ ವಿಜಯರು, ವೈಕುಂಠಪುರ ವಾಸಿಗಳು. ಅವರಿಗೆ ಶಾಪ ಬರೋದು ಅಂದರೆ ಹೇಗೆ? ಅಷ್ಟೇ ಅಲ್ಲ, ದೇಹ ಸಂಬಂಧ ಸಂಬಂಧಂ ಅಂತ ಹೇಳ್ತಾರೆ. ದೇಹ ಅದರ ಸಂಬಂಧ, ಅದರ ಸಂಬಂಧ ಅಂದರೆ ಏನರ್ಥ ಅಂತ ಹೇಳ್ತಾ ಇದ್ದಾರೆ. ದೇಹ ಬರಲಿಕ್ಕೆ ಕಾರಣವಾಗಿರತಕ್ಕಂಥದ್ದು ಯಾವುದು ಅಂದರೆ ಈ ನಾನಾ ರೀತಿಯಾಗಿರತಕ್ಕಂಥ ಅಭಿಮಾನಾದಿಗಳು. ಅದರಿಂದ ದೇಹದ ಇನ್ನೊಂದು ಸಂಬಂಧ ಬರ್ತಾ ಇದೆ. ಇದು ಹೇಗೆ ಬರುತ್ತೆ ಅಂದರೆ, ವೈಕುಂಠದಲ್ಲಿ ಇದ್ದವರಿಗೆ, ವೈಕುಂಠದಲ್ಲಿ ಇದ್ದವರು ಯಾರು? ಈ ಜಯ ವಿಜಯರು. ಅವರಿಗೆ ದೇಹದ ಸಂಬಂಧ ಹೇಗೆ ಬಂತು? ಅವಾಗ ಹೇಳ್ತಾರೆ, ಇಲ್ಲಪ್ಪ, ವೈಕುಂಠದಲ್ಲೂ ಎರಡು ಭಾಗವಿದೆ, ಮುಕ್ತ ಸ್ಥಾನ ಅಮುಕ್ತ ಸ್ಥಾನ ಅಂತ. ಅಮುಕ್ತ ಸ್ಥಾನದಲ್ಲಿ ಇದ್ದವರಿಗೆ ಇನ್ನ ಲಿಂಗ ದೇಹ ಇರುತ್ತೆ, ಮುಕ್ತ ಸ್ಥಾನದಲ್ಲಿದ್ದವರಿಗೆ ಲಿಂಗ ದೇಹ ಬಿಟ್ಟು ಹೋಗಿರುತ್ತೆ. ಆದ್ದರಿಂದ ಲಿಂಗ ದೇಹ ಇನ್ನ ಯಾರಿಗಿರುತ್ತೆ ಅವರಿಗೆ ದೇಹ ಸಂಬಂಧ ಎಂಬುದು ಕೂಡುತ್ತೆ. ಆದ್ದರಿಂದ ಹೀಗಾಯಿತು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಒಂದು ಸಲ ಸನಕ ಸನಂದನಾದಿಗಳೆಲ್ಲ ಭಗವಂತನ ಲೋಕಕ್ಕೆ ಬರ್ತಾ ಇದ್ದಾರೆ, ಅಮುಕ್ತ ಸ್ಥಾನಕ್ಕೆ ಬರ್ತಾ ಇದ್ದಾರೆ. ಆ ಅಮುಕ್ತ ಸ್ಥಾನಕ್ಕೆ ಬಂದಾಗ ಅಲ್ಲಿರತಕ್ಕಂಥ ದ್ವಾರಪಾಲಕರಾಗಿರತಕ್ಕಂಥ ಜಯ ವಿಜಯರು ಅವರನ್ನು ತಡೀತಾ ಇದ್ದಾರೆ. ಇವರು ಹೇಗಿದ್ದಾರೆ? ಐದಾರು ವರ್ಷದ ಹುಡುಗರಂತೆ ಇದ್ದಾರೆ. ಪೂರ್ವೇಶಾಮಪಿ ಪೂರ್ವಜಾಹ, ಹಿರಿಯರಿಗಿಂತ ಹಿರಿಯರು. ಅಷ್ಟೇ ಅಲ್ಲ, ಯಾರು? ಈ ಸನಕಸನಂದನಾದಿಗಳು ಮೊದಲು ಹುಟ್ಟಿದವರು. ನೋಡಲಿಕ್ಕೆ ತುಂಬ ಚಿಕ್ಕವರಾಗಿದ್ದಾರೆ. ಅವರನ್ನು ನೋಡಿ ಚಿಕ್ಕ ಹುಡುಗರು ಅಂತ ತಿಳಿದು ತಡೆದರಂತೆ. ದ್ವಾಸ್ಥವು ತಾನ್ ಶಿಶುವನ್ನು ಮತ್ವ, ಏ ಚಿಕ್ಕ ಹುಡುಗರು ಬರ್ತಾ ಇದ್ದಾರೆ ಒಳಕ್ಕೆ ಅಂತ ತಡೆದರಂತೆ. ಅಲ್ಲ, ವೈಕುಂಠಕ್ಕೆ ಚಿಕ್ಕ ಚಿಕ್ಕ ಹುಡುಗರು ಬರಲಿಕ್ಕೆ ಸಾಧ್ಯವ? ಇವ್ರು ಯಾಕೆ ಚಿಕ್ಕ ತಿಳಿದರು ಅದಕ್ಕೆ ಹೇಳ್ತಾ ಇದ್ದಾರೆ, ಇವರೊಳಗೆ ಅಸುರ ಆವೇಶ ಆಗಿದೆ. ಆದ್ದರಿಂದ ನೋಡಿ, ಸನಕಸನಂದನಾದಿಗಳು ದೇವರ ಸನ್ನಿಧಾನಕ್ಕೆ ಮೊದಲು ಬಾರಿ ಬಂದ್ರೇನು ನೋಡಿ, ಇವರು ಬಂದಿದ್ದಾರೆ, ಇವರು ತಡೆದಿದ್ದಾರೆ, ಇವರು ಶಾಪ ಕೊಟ್ಟಿದ್ದಾರೆ. ಸನಕಸನಂದನಾದಿಗಳು ಶಾಪ ಕೊಟ್ಟಿದ್ದಾರೆ, ಅಸುರರಾಗಿ ಹುಟ್ಟಿ ಅಂತ. ಅಲ್ಲಿ ಏನು ಬರುತ್ತೆ? ಮೊದಲನೇ ಬಾರಿ ಬಂದರೂ ಸನಕಸನಂದನಾದಿಗಳು, ಅದಕ್ಕೆ ಇವರಿಗೆ ಹುಡುಗರು ಬರ್ತಾ ಇದ್ದಾರೆ ಅಂತ ತಡೆದರು ಅಂತ ತಿಳ್ಕೋಬೇಕಾಗುತ್ತೆ. ಅವಾಗ ಹೇಳ್ತಾರೆ, ಸನಕಸನಂದನಾದಿಗಳು ಯಾವಾಗೂ ಬರೋದೇ ಅಲ್ಲಿಗೆ, ಈ ದ್ವಾರದಲ್ಲಿ ಇರೋದೇ ಇವರು, ಬಿಡೋದೇ ಇವರು ಪ್ರತಿಯೊಂದು ಸಲ. ಈ ಸಲ ಮಾತ್ರ ಬಿಟ್ಟಿಲ್ಲ, ಈ ಸಲ ಮಾತ್ರ ಹುಡುಗರು ಅಂತ ಚಿಂತನೆ ಮಾಡಿದರಂತೆ. ಯಾಕೆ ಹಾಗೆ ಅಂದರೆ, ಅವರೊಳಗೆ ಅಸುರಾವೇಶ ಆಗಿದೆ. ಅಸುರಾವೇಶ ಆಗಿದ್ದಕ್ಕೆ ಬರುವಂಥವರನ್ನು ನೋಡಿ ಚಿಕ್ಕ ಹುಡುಗರು ಅಂತ ತಿಳಿದರಷ್ಟೇ ಹೊರತು ಜ್ಞಾನಿಗಳು ಅಂತ ತಿಳಿದಿಲ್ಲ. ಅಸುರಾವೇಶ ಬಂದದ್ದಕ್ಕೆ ಆ ಅಸುರರು ಒಳಗೆ ಪ್ರವೇಶ ಮಾಡಿದವರು ಅವರ ಬುದ್ಧಿಯನ್ನು ನಿಲ್ಲಿಸಿ ಬಿಡ್ತಾ ಇದ್ದಾರೆ. ಅದಕ್ಕೆ ಅವರು ನೋಡ್ತಾರೆ, ಅಯ್ಯೋ ಚಿಕ್ಕ ಹುಡುಗರು ಅಂತ. ಇವರು ನೋಡ್ತಾರೆ, ಸನಕ ಸನಂದನಾದಿಗಳು ನೋಡ್ತಾರೆ, ಪ್ರತಿಯೊಂದು ಸಲ ತಾವು ಬಂದಾಗ ನಮಸ್ಕಾರ ಮಾಡಿ ಬಿಡುವಂಥ ಇವರು ಈ ಸಲ ಮಾತ್ರ ತಡೆದಿದ್ದಾರೆ. ಯಾಕೆ ಹೀಗೆ ತಡೆದರು ಅಂತ ನೋಡ್ತಾರೆ, ಅಸುರಾವೇಶ ಬಂದಿದೆ ಅವರಿಗೆ. ಈ ಅಸುರಾವೇಶಕ್ಕೆ ಏನು ಕಾರಣ ಅಂತ ನೋಡುತ್ತಾರೆ. ಈ ಅಸುರಾವೇಶ ಬರಲಿಕ್ಕೆ ಏನು ಕಾರಣ ಅಂದರೆ, ಕರ್ಮ ಕಾರಣ, ಪ್ರಾರಬ್ಧ ಕರ್ಮ ಕಾರಣ. ಈ ಕರ್ಮ ಕಾರಣ ಆದರೆ ಆ ಕರ್ಮ ಹೋಗಬೇಕಾದರೆ ಯಾವುದರಿಂದ ಹೋಗುತ್ತೆ? ತೀವ್ರವಾದ ಹರಿಧ್ಯಾನದಿಂದ ಮಾತ್ರ ಈ ಕರ್ಮ ಹೋಗಲಿಕ್ಕೆ ಸಾಧ್ಯ ಅಂದರು. ತೀವ್ರವಾದ ಹರಿಧ್ಯಾನ, ತೀವ್ರವಾದ ದೇವರ ನೆನಪು ಯಾವುದರಿಂದ ಬರಲಿಕ್ಕೆ ಸಾಧ್ಯ ಅಂತ ಮತ್ತೂ ನೋಡಿದರು. ಅಂದರೆ ದೇವರನ್ನ ಪ್ರೀತಿಯಿಂದ ನೆನೆದಾಗ ತೀವ್ರವಾದ ನೆನಪು ಬರುತ್ತೋ, ದ್ವೇಷದಿಂದ ನೆನೆದಾಗ ತೀವ್ರವಾದ ನೆನಪು ಬರುತ್ತೋ ಅಂತ ಅವ ಹಾಗೆ ಹೇಳ್ತಾ ಇದ್ದಾರೆ. ಅಂದರೆ ಒಬ್ಬರನ್ನ ಪ್ರೀತಿಯಿಂದ ಸ್ವಲ್ಪ ಕಾಲ ನೆನೆಯಬಹುದು, ಸಾಕನಿಸುತ್ತೆ. ಅದೇ ಅವರು ನಮಗೆ ಟೋಪಿ ಹಾಕಿದರೆ ಒಂದು 10 ಲಕ್ಷ, ಅವರನ್ನೇ ಹಲ್ಲಲ್ ಕಡಿತಾ ನಡೀತಾ ಇರ್ತಾರೆ, ಏ ಹೀಗೆ ಮಾಡಿದ್ರು ಹೌದ್ ತಾನೆ. ಅಂದರೆ ದ್ವೇಷದಿಂದ ಒಬ್ಬರ ಮೇಲೆ ಬಂದಷ್ಟು ಮನಸ್ಸು ಪ್ರೀತಿಯಿಂದ ಬರಲ್ಲ. ಅದನ್ನು ಚೆನ್ನಾಗಿ ಹೇಳ್ತಾರೆ, ಯಥಾ ವೈರಾನುಬಂಧೇನ ಮರ್ತ್ಯ ತನ್ಮಯತಾಮಿಯಾತ್ ನ ತಥಾ ಭಕ್ತಿಯೋಗೇನ ಇತಿಮೇ ನಿಶ್ಚಿತಾಮತಿ. ಭಕ್ತಿಯಿಂದ ಅಷ್ಟು ನೆನೆಯಲಿಕ್ಕಾಗಲ್ಲ ದ್ವೇಷದಿಂದ ನೆನೆದಷ್ಟು. ಅದಕ್ಕೆ ನೀವು ಅಸುರರಾಗಿ ಹುಟ್ಟಿ ದೇವರನ್ನ ದ್ವೇಷ ಮಾಡುವ ನೆಪದಿಂದ ದೇವರಲ್ಲಿ ತೀವ್ರವಾಗಿ ಮನಸ್ಸಿಡಿ, ದೇವರಲ್ಲಿ ತೀವ್ರವಾಗಿ ಮನಸ್ಸಿಡೋದೊಂದೇ ಈ ಕರ್ಮವನ್ನ ಕತ್ತರಿಸಲಿಕ್ಕೆ ಪ್ರಧಾನ ಆಯುಧ ಅಂತ ಇಷ್ಟು ನಿರ್ಣಯ ಮಾಡಿ ಅವರು ಶಾಪವನ್ನ ಕೊಡ್ತಾ ಇದ್ದಾರೆ. ಅಂದರೆ ಅವರು ಕೊಟ್ಟದ್ದು ಶಾಪ ಅಲ್ಲ, ನಿಜವಾಗಿ ಅವರಿಗೆ ಮಾಡಿದ ಉಪಕಾರ ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಂತರ ಅವರಿಬ್ಬರೇ ವಿಶೇಷವಾಗಿರತಕ್ಕಂಥ ಹಿರಣ್ಯಕಶಿಪು ಹಿರಣ್ಯಾಕ್ಷ, ರಾವಣ ಕುಂಭಕರ್ಣ, ನಂತರ ಶಿಶುಪಾಲ ದತ್ತವಕ್ರರಾಗಿ ಹುಟ್ಟಿ ಬಂದರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅದರಲ್ಲಿ ಹಿರಣ್ಯಾಕ್ಷ ವರಾಹದೇವರಿಂದ ಸತ್ತು ಹೋದ ಮೇಲೆ ಹಿರಣ್ಯಕಶಿಪು ವಿಶೇಷವಾಗಿ ತನ್ನ ಮಗನ ಮೇಲೆ ದ್ವೇಷ ಮಾಡಿದ, ಮಗನ ಮೇಲೆ ದ್ವೇಷ ಮಾಡಿದವ ತಾನೇ ಸತ್ತು ಹೋದ ನರಸಿಂಹನಿಂದ ಅಂತ ಹೇಳಿದಾಗ ಅಲ್ಲಿ ಪ್ರಶ್ನೆ ಬರ್ತಾ ಇದೆ. ಮಹಾತ್ಮನಾಗಿರತಕ್ಕಂಥ ಪ್ರಹ್ಲಾದರಾಜರಲ್ಲಿ ಈತನಿಗೆ, ಯಾರಿಗೆ, ಹಿರಣ್ಯಕಶಿಪುವಿಗೆ ದ್ವೇಷ ಹೇಗೆ ಬಂತು? ಅಚ್ಯುತಾತ್ಮನಿ ಅಂತ ಹೇಳ್ತಾರೆ, ಯಾಕೆ ಬರಬಾರದು? ಅದಕ್ಕೆ ಅಚ್ಯುತಾತ್ಮ ಅಂದರೆ ಜೀವರಾಶಿಗಳ ಹೃದಯದಲ್ಲಿರುವ ಬಿಂಬಮೂರ್ತಿಗೆ ಅಚ್ಯುತ ಅಂತ ಹೆಸರು. ಯಾರು ಬಿಂಬಮೂರ್ತಿಯನ್ನು ಉಪವಾಸನೆ ಮಾಡುತ್ತಾ ಇರ್ತಾರೆ, ಮಮಸ್ವಾಮಿ ಹರಿರ್ನಿತ್ಯಂ ಸರ್ವಸ್ವತಿರೇವಚ ಅಂತ, ಅಂಥವರಿಗೇನಾಗುತ್ತೆ ಅಂದರೆ ದ್ವೇಷಿಗಳೇ ಇಲ್ಲದೆ ಹೋಗ್ತಾರೆ, ದ್ವೇಷ ಮಾಡುವವರೇ ಇಲ್ಲದೆ ಹೋಗ್ತಾರೆ. ಮತ್ತೆ ದ್ವೇಷ ಮಾಡುವವರೇ ಇಲ್ಲದೆ ಹೋಗೋದಾದರೆ ಪ್ರಹ್ಲಾದರಾದರಿಗೆ ಅಪ್ಪನೇ ದ್ವೇಷ ಯಾಕೆ ಮಾಡಿದ? ಪ್ರಹ್ಲಾದರಾದರು ಬಿಂಬ ಉಪಾಸನೆ ಮಾಡತಕ್ಕಂಥವರಲ್ಲ, ಮತ್ತೆ ಹೇಗೆ ಮಾಡಿದ ಅಂದರೆ ಸಜ್ಜನರಾದವರು ದ್ವೇಷಿಗಳು ಯಾರು ಉಳಿಯಲ್ಲ, ದುರ್ಜನರಾದವರು ದ್ವೇಷಿಗಳಾಗಿಯೇ ಇರ್ತಾರೆ ಎಂಬುದನ್ನು ಇಲ್ಲಿ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಹಿರಣ್ಯಕಶಿಪು ತನ್ನ ತಮ್ಮನಾಗಿರತಕ್ಕಂಥ ಹಿರಣ್ಯಾಕ್ಷ ವರಾಹದೇವರು ಕೊಂದು ಹಾಕಿದ ಮೇಲೆ ತನ್ನವರನ್ನೆಲ್ಲ ಕರೀತಾ ಇದ್ದಾನೆ. ದ್ವಿಮೂರ್ಧ, ತ್ರಿಯಕ್ಷ, ಶಂಬರ, ಹಯಗ್ರೀವ, ಶತವಾಹು ಎಲ್ಲರನ್ನ ಕರೀತಾ ಇದ್ದಾನೆ. ಹಯಗ್ರೀವ ಯಾಕೆ ಹೇಳಿದೆ? ನಾವು ಎಲ್ಲ ಮಾಡಿ ಹಯಗ್ರೀವಾರ್ಪಣ ಮಸ್ತು ಅಂದ್ಬಿಟ್ರೆ ದೈತ್ಯ ಹೊತ್ಕೊಂಡು ಹೋಗ್ತಾನೆ. ಅದಕ್ಕೆ ಭಾರತೀರವಣ ಮುಖ್ಯ ಪ್ರಾಣಾಂತರ್ಗತ ಅಂತ ಅಡ್ರೆಸ್ ಸರಿಯಾಗಿ ಹಾಕದೇ ಇದ್ದರೆ ಅದೇ ದೇವರ ಹೆಸರಿರುವ ದೈತ್ಯರೆಲ್ಲ ಹೊತ್ಕೊಂಡು ಹೋಗ್ತಾರೆ. ಆದ್ದರಿಂದ ಪೋಸ್ಟ್ ಬೇರೆ ಕಡೆ ಹೋಗ್ಬಿಡುತ್ತೆ. ನಾವು ಕಷ್ಟಪಟ್ಟು ಮಾಡಿದ ಉಪವಾಸ ವನವಾಸ ಎಲ್ಲ ದೈತ್ಯರು ಹೊತ್ಕೊಂಡು ಹೋಗ್ತಾರೆ. ಆದ್ದರಿಂದ ಆ ವಿಶೇಷವಾಗಿರತಕ್ಕಂಥ ಎಲ್ಲರನ್ನ ಕರೀತಾ ಇದ್ದಾನೆ, ಹೇಳುತ್ತಾ ಇದ್ದಾನೆ. ನೋಡಿ, ಈ ಹರಿ ಎಲ್ಲರಿಗೂ ಸಮನಾಗಿರಬೇಕಾದವ, ಸಮನಾಗಿರಬೇಕಾದವ ಅವನು ಪಕ್ಷಪಾತಿ ಆಗಿದ್ದಾನೆ. ಯಾಕೆ ಸಮ ಅಂದರೆ ಆತನ ಮಕ್ಕಳೇ ಬ್ರಹ್ಮದೇವರು, ವಿಷ್ಣುವಿನ ಮಗನೇ ಬ್ರಹ್ಮ, ಬ್ರಹ್ಮನ ಮಗನೇ ಯಾರು ಕಶ್ಯಪರು, ಕಶ್ಯಪರ ಹೆಂಡತಿಯರೇ ಇಬ್ಬರು ದಿತಿ ಅದಿತಿ, ಅವರ ಮಕ್ಕಳೇ ನಾವು. ಇಬ್ಬರು ಸಂತತಿ ಬಂದರೆ ಒಬ್ಬರ ಮೇಲೆ ದ್ವೇಷ ಮಾಡುತ್ತಾನೆ, ಒಬ್ಬರ ಮೇಲೆ ಪ್ರೀತಿ ಮಾಡುತ್ತಾನೆ, ಇವನು ಸಮನಲ್ಲ. ಪಾರ್ಷ್ಣಿಗ್ರಾಹೇಣ ಪಕ್ಷಪಾತ ಮಾಡುತ್ತಾನವನು. ಸಮೇನಾಪಿ ಉಪಧಾವನೈಹಿ, ಯಾರು ಹೆಚ್ಚಿಗೆ ಸೇವಾ ಮಾಡುತ್ತಾರೋ ಅವರ ಕಡೆ ಹೋಗ್ತಾನೆ ಹುಡುಗರ ಥರ. ಆದ್ದರಿಂದ ಇಂಥವನು ನನ್ನ ತಮ್ಮನ ಕೊಂದಿದ್ದಾನೆ, ಇವನ ಶಿರಸ್ಸನ್ನು ಕತ್ತರಿಸಿ ಹಾಕ್ತೇನೆ. ಇವನು ಹೇಳ್ತಾ ಇದ್ದಾನೆ ಕತ್ತರಿಸಿ. ಅವನಿಗೆ ರಕ್ತ ತುಂಬ ಜಾಸ್ತಿ ಈ ಶ್ರೀಹರಿಗೆ, ಆ ರಕ್ತದಿಂದ ನನ್ನ ತಮ್ಮನಿಗೆ ತರ್ಪಣ ಕೊಡ್ತೇನೆ ಅಂತ ಹೇಳ್ತಾ ಇದ್ದಾನೆ. ದೇವರಿಗೆ ರಕ್ತ, ಆ ರಕ್ತದಲ್ಲಿ ಭೂರಿಣ ರುಧಿರೇಣವೈ ಅಂತಾರೆ. ಅಂದರೆ ಅವನ ತಲೆಯಲ್ಲಿ ಕಲ್ಪನೆ ಏನು, ಶ್ರೀಹರಿಯು ನನ್ನಂತೆ ಒಬ್ಬ ಜೀವ. ಈ ಇಡೀ ಸಪ್ತಮಸ್ಕಂದ ಭಾಗವತಕ್ಕೆ ಮೂಲ ಇಲ್ಲಿ ಬರ್ತಾ ಇದೆ. ಏನದು ಅಂದರೆ ಅವನ ತಲೆಯಲ್ಲಿ ಏನಿದೆ, ಆ ಹಿರಣ್ಯಕಶಿಪುವಿನ ತಲೆಯಲ್ಲಿ ಅಂದರೆ ಜಗತ್ತಿನಲ್ಲಿರುವುದು ಜೀವ ಜಡರು ಮಾತ್ರ. ಜೀವ ಜಡ ವಿಲಕ್ಷಣನಾದ ಭಗವಂತನೊಬ್ಬನಿದ್ದಾನೆ ಎಂಬ ಕಲ್ಪನೆ ಅವನಿಗಿಲ್ಲ, ಅದನ್ನು ಒಪ್ಪಲ್ಲ. ನಾನೇ ದೇವರು ಅನ್ನುವವ ಅವ. ಆದ್ದರಿಂದ ಅವ ಏನು ಮಾಡುತ್ತಾ ಇದ್ದಾನೆ ಇವಾಗ, ವಿಶೇಷವಾಗಿ ಹರಿ ಅಂದರೆ ನಮ್ಮಂತೆ ಜೀವ, ಬ್ರಹ್ಮದೇವರು ನಮ್ಮಂತೆ ಜೀವ, ರುದ್ರದೇವರು ನನ್ನಂತೆ ಜೀವ, ಅವರೆಲ್ಲರೂ ತಪಸ್ಸು ಮಾಡಿ ಸಾವನ್ನು ಗೆದ್ದಿದ್ದಾರೆ, ಇನ್ನು ಸ್ವಲ್ಪ ತಪಸ್ಸನ್ನು ಮಾಡಿ ಆ ಪೋಸ್ಟಿಗೆ ಹೋಗಿ ಕೂತಿದ್ದಾರೆ. ಅದಕ್ಕೆ ನಾನು ತಪಸ್ಸು ಮಾಡಿ ಸಾವನ್ನು ಗೆದ್ದು ಇನ್ನೊಂದು ಚೂರು ತಪಸ್ಸು ಮಾಡಿ ಅವರನ್ನು ಇಳಿಸಿ ನಾನು ಕೂಡಬೇಕೆಂಬ ಪ್ರಯತ್ನ ಅವನದ್ದು. ಒಟ್ಟಾರೆ ಎಲ್ಲಿಗೆ ಬಂತು? ಹಾ ನೋಡಿ, ಒಂದು ಪ್ರಶ್ನೆ, ಅವನ ತಲೆಯಲ್ಲಿ ಏನಿತ್ತು ಅಂತ ಹೇಳಿದನಲ್ವಾ. ಈಗ ನರಸಿಂಹ ಏನು ಮಾಡಿದ, ಹಿರಣ್ಯ ಕಶಿಪುವನ್ನು ಕೊಂದ. ಕೊಂದನ ಅಲ್ವಾ? ಕೊಂದ. ಹೇಗೆ ಕೊಂದ? ಉಗುರಿಂದ ಕೊಂದ, ಉಗುರಿಂದ ಬಗೆದು ಕೊಂದ. ಹೌದಲ್ವೇ? ಉಗುರಿಂದ ಬಗೆದು ಕೊಂದ್ರೆ ಯಾಕೆ ಉಗುರಿಂದ ಕೊಂದ? ಉಗುರಿಂದ ಯಾಕೆ ಕೊಂದ? ಹಾ ಅದೇ ಬರಬೇಕದು, ಕೇಳಿದೆ ಅದಕ್ಕೆ ಪ್ರಶ್ನೆ ಕೇಳಿದೆ. ಯಾಕೆ? ವರ ಕೇಳಿದ್ದ ಏನಂತ, ಜೀವ ಇದ್ದದ್ದರಿಂದ ಸಾವು ಬರಬಾರದು, ಜೀವ ಇಲ್ಲದ್ದರಿಂದ ಸಾವು ಬರಬಾರದು ಅಂತ ವರ ಕೇಳಿದ್ದ. ಆದ್ದರಿಂದ ಉಗುರು ಜೀವ ಇದ್ದದ್ದು ಅಲ್ಲ, ಜೀವ ಇಲ್ಲದ್ದು ಅಲ್ಲ. ಆದ್ದರಿಂದ ಉಗುರಿಂದ ಕೊಂದು ವರ ಸತ್ಯ ಮಾಡಿದ. ಹೌದು ಅಲ್ವಾ? ಹೌದು ಅಲ್ವಾ? ಇದೇ ನಮ್ಮ ತಲೆಯಲ್ಲಿ ಕಲ್ಪನೆ ಬಹಳ ಕಾಲದಿಂದ ಕೂತಿದೆ. ಸಪ್ತಮಸ್ಕಂದ ಕೇಳಿದಾಗೆಲ್ಲ ಇದೇ ತಲೆಯಲ್ಲಿ ಕೂತಿದೆ. ಅದಕ್ಕೆ ಹೇಳ್ತಾರೆ, ನಮ್ಮ ಉಗುರೇನಿದೆಯಲ್ಲ, ನಮ್ಮ ಉಗುರು ಅದು ಪ್ರಾಣ ಇದ್ದದ್ದು ಅಲ್ಲ, ಪ್ರಾಣ ಇಲ್ಲದ್ದು ಅಲ್ಲ. ನಮ್ಮ ಉಗುರಂತೆ ನರಸಿಂಹನ ಉಗುರಲ್ಲ, ನರಸಿಂಹನ ಉಗುರು ಬೇರೆ ಅಲ್ಲ, ನರಸಿಂಹ ಬೇರೆ ಅಲ್ಲ. ಹೌದಲ್ವೋ? ಮತ್ತೆ ನರಸಿಂಹ ವರ ಹೇಗೆ ಸತ್ಯ ಮಾಡಿದ? ಪ್ರಾಣ ಇದ್ದದ್ರಿಂದ ಸಾವು ಬರಬಾರದು, ಪ್ರಾಣ ಇಲ್ಲದ್ರಿಂದ ಸಾವು ಬರಬಾರದು ಅಂದ್ರೆ ಇವನಿಗೆ ಪ್ರಾಣ ಇದೆಯಲ್ವಾ ಅಂದ್ರೆ ಹಾಗಲ್ಲ. ಜೀವ ಜಡ ಅವನ ತಲೆಯಲ್ಲಿ ಏನಿತ್ತು, ಪ್ರಾಣ ಇದ್ದದ್ದರಿಂದ ಸಾವು ಬರಬಾರದು ಅಂದ್ರೆ ಜಗತ್ತಿನಲ್ಲಿ ಇರೋದು ಜೀವ ಜಡರು ಮಾತ್ರ, ಅದರಿಂದ ಸಾವು ಬರಬಾರದು ಅಂತ ಕೇಳಿದ್ದ. ಅದಕ್ಕೆ ದೇವ ಬಂದ, ಅವನು ಜೀವ ಜಡ ವಿಲಕ್ಷಣನಾದ್ದರಿಂದ ಕೊಂದ, ವರಸತ್ಯ ಮಾಡಿದ. ಸರಿ, ಅಂತ ಕಾಲಕ್ಕೆ ಉಗುರಿಂದ ಯಾಕೆ ಕೊಂದ? ಅವಾಗ ಹೇಳ್ತಾರೆ, ಈ ದೈತ್ಯರೆಲ್ಲ ನೋಡಿದ್ರಂತೆ, ಏ ಇದ್ಯಾಕೆ ಉಗುರಿಂದ ಕೊಲ್ತಾ ಇದ್ದಾನೆ? ಆ ಉಗುರು ತಮ್ದು ನೋಡಿಕೊಂಡ್ರು, ಓ ನಮ್ಮವನು ವರ ಕೇಳಿದ್ದ, ಪ್ರಾಣ ಇದ್ದದ್ರಿಂದ ಸಾವು ಬರಬಾರದು, ಪ್ರಾಣ ಇಲ್ಲದ್ರಿಂದ ಸಾವು ಬರಬಾರದು ಅಂತ. ಹಾ, ಅವ್ರು ನೋಡಿದ್ರು ಉಗುರು, ಇದು ಪ್ರಾಣ ಇದ್ದದ್ದು ಅಲ್ಲ, ಪ್ರಾಣ ಇಲ್ಲದ್ದು ಅಲ್ಲ. ಆದ್ದರಿಂದ ನರಸಿಂಹ ತನ್ನ ಉಗುರು, ನರಸಿಂಹನ ಉಗುರು ಕೂಡ ಎಂಥದ್ದು, ಪ್ರಾಣ ಇದ್ದದ್ದು ಅಲ್ಲ, ಪ್ರಾಣ ಇಲ್ಲದ್ದು ಅಲ್ಲ ಅಂತ ತಿಳಿದು ಅಂಥ ಉಗುರಿನಿಂದ ಕೊಂದು ವರಸತ್ಯ ಮಾಡಿದ ಅಂತ ದೈತ್ಯರು ತಿಳಿದರು. ಅವರು ತಿಳಿಯಬೇಕು ಅಂತ ಉಗುರಿಂದ ಕೊಂದ. ಆ ತಿಳಿದದಕ್ಕೇನಾಯಿತು? ದೈತ್ಯರಿಗೆ ತಮಸ್ಸಾಯಿತು. ಯಾಕೆ? ದೇವರ ಉಗುರಿಗೂ ದೇವರಿಗೂ ಭೇದ ತಿಳಿದದ್ದಕ್ಕೆ. ಮತ್ತೆ ಸಪ್ತಾಹ ಭಾಗವತ ಮಾಡಿಸಿ ನಾವು ತಿಳಿದದ್ದೇ ಹಾಗೆ ಹೌದ್ ತಾನೆ? ನರಸಿಂಹದೇವರು ಯಾಕೆ ಕೊಂದ್ರು ಅಂದ್ರೆ, ಉಗುರಿಂದ ಕೊಂದ್ರು. ಯಾಕೆ ಕೊಂದ್ರು ಅಂದ್ರೆ, ಅದು ಪ್ರಾಣ ಇದ್ದದ್ದು ಅಲ್ಲ, ಪ್ರಾಣ ಇರೋದು ಅಲ್ಲ, ಹಾಗೆ ಇಲ್ಲದ್ದು ಅಲ್ಲ, ಅದಕ್ಕೆ ಕೊಂದ ಅಂತ ತಿಳಿದರೆ ನಾವು ದೈತ್ಯರ ಜೊತೆಗೆ ತಮಸ್ಸಿಗೆ ಹೋಗಬೇಕಾದಂತಹ ಪ್ರಸಂಗ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವನ ತಲೆಯಲ್ಲಿ ಏನು ಕಲ್ಪನೆ ಇದೆ? ಇರೋದೇ ಜೀವ ಜಡರು, ಜೀವ ಜಡ ವಿಲಕ್ಷಣ ಪರಮಾತ್ಮ ಇದ್ದಾನೆ ಅಂತಿಲ್ಲ. ಅಂಥವ ಹೇಳಿದ ಈ ವಿಷ್ಣುವಿಗೆ, ವಿಷ್ಣು ದ್ವಿಜಕ್ರಿಯಾ ಮೂಲ. ಈ ವಿಷ್ಣು ಬಲಿಷ್ಠನಾಗಿದ್ದಾನೆ. ಇವನಿಗೆ ಈ ಬ್ರಾಹ್ಮಣರೆಲ್ಲ ಸೇರಿಕೊಂಡು ಯಜ್ಞಗಳು ಯಾಗಗಳು ಮಾಡಿ ಚೆನ್ನಾಗಿ ಬಲ ಕೊಡ್ತಾ ಇದ್ದಾರೆ. ಆದ ಕಾರಣ ಈ ಬ್ರಾಹ್ಮಣರನ್ನು ಕೊಂದು ಬಿಡಿ, ವೇದಗಳನ್ನು ಧ್ವಂಸ ಮಾಡಿ, ಆಕಳುಗಳನ್ನು ಕೊಂದು ಹಾಕಿಬಿಡಿ, ಯಜ್ಞಗಳನ್ನು ಧ್ವಂಸ ಮಾಡಿ, ಆವಾಗ ಈ ಯಜ್ಞಗಳು ನಿಲ್ಲುತ್ತೆ, ಆವಾಗ ವಿಷ್ಣುವಿಗೆ ಬಲ ಕಮ್ಮಿ ಆಗುತ್ತೆ, ನಾವು ಕೊಲ್ಲಬಹುದು ಅಂತ ಅವರನ್ನು ಅಲ್ಲಿಗೆಲ್ಲ ಕಳಿಸಿಕೊಡ್ತಾ ಇದ್ದಾನೆ. ಕಳಿಸಿಕೊಟ್ಟ ಮೇಲೆ ತಾನು ವಿಶೇಷವಾಗಿ ತನ್ನ ತಾಯಿ ಹಾಗೆ ತಮ್ಮನ ಹೆಂಡತಿ, ಅಲ್ಲಿ ಹಿರಣ್ಯಾಕ್ಷ ಅಣ್ಣನೋ ತಮ್ಮನೋ ಅಂತ ಪ್ರಶ್ನೆ, ಅದಕ್ಕೆ ಹಿರಣ್ಯಾಕ್ಷ ತಮ್ಮ, ತಮ್ಮನ ಹೆಂಡತಿಯಾದ ಋಷಭಾನು, ನಂತರ ವಿಶೇಷವಾಗಿ ಅವರ ಮಕ್ಕಳಾಗಿರತಕ್ಕಂಥ ಶಕುನಿ, ಶಂಬರ, ದುಷ್ಟ, ಭೂತ ಸಂತಾಪನ, ಉರುಕ, ಕಾಲನೇವಿ, ಮಹಾನಾಭ, ಹರಿಸ್ಮಶ್ರು, ಉಲ್ಕ ಅಂತ ವಿಶೇಷವಾಗಿ ಇಷ್ಟು ಜನ ಮಕ್ಕಳು ಎಲ್ಲರೂ ಅಳತಾ ಇದ್ದಾರೆ ಅವರಪ್ಪ ಸತ್ತು ಹೋಗಿದ್ದಕ್ಕೆ. ಆವಾಗ ಅವರಿಗೆಲ್ಲ ಸಮಾಧಾನ ಮಾಡುತ್ತಾ ಇದ್ದಾನೆ ಹಿರಣ್ಯಕಶಿಪು. ಸಮಾಧಾನ, ಇಷ್ಟುವರೆಗೆ ಹರಿಯನ್ನ ಕೊಲ್ಲಬೇಕು ಅಂತ ಹೊರಟದ್ದು ಹಿರಣ್ಯಕಶಿಪುವಿನಲ್ಲಿ ಇರತಕ್ಕಂಥ ದೈತ್ಯ, ಈಗ ಸಮಾಧಾನ ಮಾಡುತ್ತಾ ಇರೋದು ಹಿರಣ್ಯಕಶಿಪುವಿನಲ್ಲಿರತಕ್ಕಂಥ ಜಯ. ಹೇಳ್ತಾನೆ ಇಲ್ಲಿ ಒಳ್ಳೆ ಪ್ರಶ್ನೋತ್ತರ ಕಾರ್ಯಕ್ರಮ ನಡೀತಾ ಇದೆ. ಏನದು? ಸತ್ತವರಿಗಾಗಿ ಅಳಬೇಕು ಅಂತ ಒಬ್ಬರು, ಅಳಬೇಡಿ ಅಂತ ಒಬ್ಬರು ಹೇಳ್ತಾ ಇದ್ದಾರೆ. ಅಮ್ಮ ಯಾರೂ ತಮ್ಮನಿಗಾಗಿ ಅಳಬೇಡಿ. ಯಾಕೆ? ಅವನು ವೀರ, ವೀರನಾಗಿ ಇನ್ನೊಬ್ಬ ವೀರನಿಂದ ಯುದ್ಧದಲ್ಲಿ ಸತ್ತು ಹೋದಾಗ ವೀರನಿಗಾಗಿ ಅಳಬಾರದು. ಅವರಂದ್ರು ವೀರನಾಗಿ ಸತ್ತದ್ದಕ್ಕೆ ಅಳತಾ ಇಲ್ಲ, ಇನ್ಯಾವುದಕ್ಕೆ ಅಳತಾ ಇದ್ದೀರಿ? ನಮ್ಮನ್ನ ಬಿಟ್ಟೋಗಿದ್ದಕ್ಕೆ ಅಳತಾ ಇದ್ದೀವಿ, ಬಿಟ್ಟೋದ್ನಲ್ಲ ಅದಕ್ಕೆ ಅಳತಾ ಇದ್ದೀವಿ. ಅದಕ್ಕಂತ ಇದ್ದಾನೆ, ಅವನು ನಮ್ಮ ಜೊತೆಗೆ ಸದಾ ಇರ್ತಾನೆ ಅಂತ ಹೇಗೆ ತಿಳ್ಕೊಂಡ್ರಿ? ಯಾಕೆ? ಜೀವರಾಶಿಗಳು ಭೂಮಿಗೆ ಬರೋದೇ ಬಿಟ್ಟು ಹೋಗ್ಲಿಕ್ಕೆ, ಯಾರ ಪಾಡಿಗೆ ಅವರಿಗೆ ಹೋಗ್ತಾರೆ, ಸ್ವಲ್ಪ ಕಾಲ ಇರ್ತಾರೆ ಹೋಗ್ತಾರೆ. ಹೇಗೆ? ಒಂದು ಚೆನ್ನಾಗಿ ದೃಷ್ಟಾಂತ ಕೊಡ್ತಾನೆ. ಒಳ್ಳೆ ಪ್ರವಾಹದಲ್ಲಿ ಎರಡು ಮರದ ತುಂಡು ದೂರದಿಂದ ಬರುತ್ತಾ ಇವೆ. ಒಂದು ಕಡೆ ಪ್ರವಾಹದಿಂದಾಗಿ ಸೇರಿದಂತಾಗಿ ಮತ್ತು ಬಿಟ್ಟು ಹೋಗುತ್ತಲ್ಲ, ಆ ಥರ ಕಾಲ ಪ್ರವಾಹದಲ್ಲಿ ಜೀವರಾಶಿಗಳು ಈ ಶರೀರಗಳು ಪಡ್ಕೊಂಡು ಬರುವಾಗ ಒಂದು ಕಡೆ ಸೇರುತ್ತಾರೆ, ಕರ್ಮ ಇದ್ದಷ್ಟುವರೆಗೆ ಒಟ್ಟೆಗಿರ್ತಾರೆ, ಕರ್ಮ ಬಂಧ ಮುಗಿತಾ ದೂರ ಹೊರಟು ಹೋಗ್ತಾರೆ. ಇದು ನಿಶ್ಚಿತವಾದ ವಿಷಯ. ಇದು ನೀವು ಮರೆತದ್ದಕ್ಕೆ ದುಃಖ ಬರ್ತಾ ಇದೆ, ಮರೆತದ್ದಕ್ಕೆ ದುಃಖ ಬರ್ತಾ ಇದೆ. ಸರಿ, ನಾವು ಮುಂದಕ್ಕೆ ಹೋಗ್ತೀವಿ. ಎಷ್ಟು ಸಲ ಕೇಳಿಲ್ಲ ನಾವು ಸಪ್ತಮ ಸ್ಕಂದ? ತುಂಬಾ ಸಲ ಕೇಳಿ ಬಿಟ್ಟದ್ದು ಆಯ್ತು, ಹೌದಲ್ವೋ? ಹಿಡದದ್ದಿಲ್ಲ. ಆದರೆ ಕೆಲವರಿದ್ದಾರೆ, ಅವರು ಒಂದೊಂದು ವಿಷಯವನ್ನ ಹಿಡಿತಾರೆ, ಹಿಡದದ್ದನ್ನ ಜೀವನದಲ್ಲಿ ಅಳವಡಿಸಿಕೊಂಡವರು ತುಂಬಾ ಜನ ಜ್ಞಾನಿಗಳಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಇದು ದೊಡ್ಡ ವಿಷಯ. ಏನದು? ನನ್ನ ಜೊತೆಗೆ ಈ ಜೀವನದಲ್ಲಿ ಯಾರು ಯಾರು ಸುತ್ತು ಬಂದಿದ್ದಾರೆ, ಹೆಂಡತಿ ಮಕ್ಕಳು ಬಂಧು ಬಳಗ ಯಾರ್ಯಾರಿದ್ದಾರೆ, ಎಲ್ಲರೂ ಬಂದದ್ದು ಸ್ವಲ್ಪ ಕಾಲ ಇರಲಿಕ್ಕೆ, ಅವರವರ ಕರ್ಮ ಮುಗಿದ ಮೇಲೆ ಎಲ್ಲರೂ ಹೊರಡುವವರೇ. ಹೌದು, ಇದು ಪುರಾಣ ಕೇಳೋಷ್ಟುವರೆಗೆ ಇಲ್ಲೂ ನೆನಪಿರಲ್ಲ, ಪುರಾಣ ಮುಗಿದು ಕೂಡಲೇ ಎಲ್ಲ ಮರೆತೋಗ್ತಾ ಇರ್ತೇವೆ. ಹೌದಲ್ವೋ? ಇದನ್ನು ನೆನಪಿಟ್ಟುಕೊಂಡು ದಿನಾಗ್ಲೂ ಹೆಂಡತಿ ಮಕ್ಕಳು ಎಲ್ಲರನ್ನ ನೋಡಿದಾಗ ಇವರು ಯಾವಾಗಾದರೂ ಹೊರಡಬಹುದು ಅಲ್ಲ, ನಾ ಹೇಳೋದು ಮತ್ತು ಯಾಕೆ ಆಚಾರ ಹೀಗೆ ಹೇಳ್ತಾರೆ ಅಂತ ತಿಳ್ಕೋಬೇಡಿ. ಇವರು ಯಾವಾಗಾದರೂ ಹೊರಡಬಹುದು, ನಾನಾದರೂ ಹೊರಡಬಹುದು. ಸ್ವಾಮಿ, ನೀನಿಟ್ಟಷ್ಟು ಕಾಲ ಇವರೆಲ್ಲ ಇರ್ತಾರೆ, ಇಲ್ಲದಿದ್ದರೆ ಹೊರಡತಾರಯ್ಯ. ಇಟ್ಟದ್ದಕ್ಕೆ ಕೃತಜ್ಞತೆ, ಕರ್ಕೊಂಡು ಹೋದರೂ ಒಳ್ಳೆಯದೇ. ನೀನು ಇಟ್ಟದ್ದು ಒಳ್ಳೆಯದೇ, ಕರ್ಕೊಂಡು ಹೋದರೂ ಒಳ್ಳೆಯದೇ ಅಂತ ಯಾರು ನಿತ್ಯ ಚಿಂತನೆ ಮಾಡತಾರೋ, ನಿತ್ಯ ಅನುಸಂಧಾನ, ಮನೆಯಲ್ಲಿದ್ದವರು ನೋಡಿದಾಗೆಲ್ಲ ಹಾಂ ಸ್ವಾಮಿ ಇಷ್ಟು ಅಂತ ಚಿಂತನೆ ಮಾಡುತ್ತಾರೋ ಅವರು ಭಾಗವತ ಅನುಷ್ಠಾನ ಪರರು, ಅವರನ್ನು ಭಾಗವತರು ಅಂತ ಕರೀತಾರೆ. ಆಗತ್ತೇನ್ರಿ? ಮನೆಯಲ್ಲಿ ಹೆಂಡತಿ ಮಕ್ಕಳು ಅವರು ನೋಡಿದಾಗೆಲ್ಲ ಅವರು ಹೋಗ್ತಾರೆ ಎಂಬ ಆಲೋಚನೆ ಬಂದ್ರೇ ಇಲ್ಲಪ್ಪ, ಅವರು ಪರ್ಮನೆಂಟ್ ಆಗಿರಬೇಕು ಅಂತ ದೇವರ ಮುಂದೆ ರಾಯರ ಸುತ್ತ ಉರುಡುದಂಡೆಗೆ ಹಾಕ್ತೀವಿ. ಹೋಗ್ತಾನೆ, ಅವ್ರು ಚೆನ್ನಾಗಿರ್ಬೇಕು, ಚೆನ್ನಾಗಿ ಇಟ್ಟೇ ಶಬ್ದ ರಾಯರು. ಒಂದು ವೇಳೆ ಅಯ್ಯವ್ರು ಹೋಗ್ತಾರಲ್ಲ ಯಾರು, ಏನು ಸ್ವಾಮಿ ನೀವೇ ಹಾಗಂತೀರ, ಅವ್ರು ಇರಬೇಕು ಅಂತ ಅವ್ರಿಗೂ ಹೇಳ್ತೀವಿ ನಾವು. ಹೌದಾನೆ? ಆದರೆ ಹೋಗೋದಂತೂ ಸತ್ಯ, ಯಾವಾಗ ಹೋಗೋದು ಎಂಬುದು ನಮಗೆ ಗೊತ್ತಿಲ್ಲ, ಒಳಗಿದ್ದವರಿಗೆ ಗೊತ್ತು. ಈಗ ನೋಡಿ, ಇದು ಎಷ್ಟು ಒಳ್ಳೆ ವಿಚಾರ ಅಂದರೆ, ಇದು ಯಾರು ಸದಾ ಚಿಂತನೆ ಮಾಡುತ್ತಾ ಇರ್ತಾರೆ, ಇದೇನಿದು ರಿಯಲ್ ಫ್ಯಾಕ್ಟ್. ಹೌದಲ್ವೋ? ರಿಯಲ್ ಫ್ಯಾಕ್ಟ್ ಇದು. ಇದನ್ನು ಯಾರು ಸದಾ ಚಿಂತನೆ ಮಾಡ್ತಿರ್ತಾರೆ ಅವರಿಗೆ ದುಃಖವಿರಲ್ಲ. ಹಾ, ಈಗ ನೋಡಿ, ಹಾಸ್ಪಿಟ್ಲಲ್ಲಿ ಹೇಳಿರ್ತಾರೆ ಯಾರಿಗೋ ಅವರ ಪೈಕಿ ಅವರ ಸ್ವಲ್ಪ ಕಂಡೀಷನ್ ಕ್ರಿಟಿಕಲ್ ಅಂದಿರ್ತಾರೆ. ಹೌದಾ? ಅಂದ ಮೇಲೆ ಡಾಕ್ಟರ್ ಹೇಳಿರ್ತಾರೆ ಒಂದು ವಾರದಲ್ಲಿ ಕೃಷ್ಣ ಅರ್ಪಣ ಅಂತ ಅಂದಿರ್ತಾರೆ ಅಂದುಕೊಳ್ಳಿ, ಒಂದು ವಾರದಲ್ಲಿ ಹೋಗ್ತಾರೆ ಅಂತ ಹೇಳಿದ ಕೂಡಲೇ ದುಃಖ ಶುರು ಆಗತ್ತೆ. ಹೌದಾ? ತುಂಬ ದುಃಖ ಶುರುವಾಗುತ್ತೆ. ಎರಡನೇ ದಿನ ಚೂರು ಕಡಿಮೆ ಆಗುತ್ತೆ. ಇನ್ನು ಅವ್ರು ಹೋಗ್ಲಿಕ್ಕೆ ಹತ್ತಿರ ಬಂದಾಗ ಆ ಇಂಪಲ್ಸ್ ಕಡಿಮೆ ಆಗ್ತಾ ಬಂದಿರುತ್ತೆ. ಹೌದಾ? ಅವ್ರು ಹೋದ ಕೂಡಲೇ ಅಂಥ ದುಃಖ ಬರುತ್ತಾ? ಅಷ್ಟು ಬರಲ್ಲ. ಯಾಕೆ? ಮೊದಲೇ ತಲೆಯಲ್ಲಿ ಫಿಕ್ಸ್ ಆಗಿದೆ, ಹೋಗ್ತಾರೆ ಅಂತ ಫಿಕ್ಸ್ ಆಗಿದೆ. ಆದ ಕಾರಣ ಅಷ್ಟು ದುಃಖ ಬರಲ್ಲ, ಚೂರು ದುಃಖ ಬರುತ್ತೆ, ಸುಮ್ಮನೆ ಇರುತ್ತಾರೆ. ಹೌದಲ್ವೇ? ಅದೇ ಅವರು ಹೋಗ್ತಾರೆ ಎಂಬುದೇ ಗೊತ್ತಿಲ್ಲದೆ ಸಡನ್ ಆಗಿ ಹೋಗಿಬಿಟ್ರೆ ಶಾಕ್ ಆಗಿ ಯಪ್ಪ ಒಂದೇ ಹತ್ತು ಉರುಳಾಡಿ ಎಲ್ಲ ಮಾಡಿ ಹೀಗಾಗ್ಬಿಡುತ್ತೆ. ಅದನ್ನೇ ಹೇಳ್ತಾ ಇದ್ದಾರೆ. ಎಲ್ಲ ನಮ್ಮ ಸುತ್ತಿದ್ದವರು ಯಾವಾಗಾದರೂ ಹೋಗಬಹುದು, ಯಾವಾಗಾದರೂ ಇರಬಹುದು. ರಿಯಲ್ ಫ್ಯಾಕ್ಟ್ ಇದು. ಇದನ್ನು ನೆನೆಯಬೇಕು. ಇದು ದೊಡ್ಡ ಭಾಗವತ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ರೀ, ಇದು ಹೇಳಲಿಕ್ಕೆ ಚಂದ, ಹೇಳಲಿಕ್ಕೆ ಚಂದ, ಮಾಡೋರು ಯಾರಿಲ್ಲ ಅಂತ ಹೇಳ್ತೀರಾ? ಮಾಡಿದ ಮಹಾನುಭಾವರು ತುಂಬ ಜನ ಇದ್ದಾರೆ. ಐಕೂರು ನರಸಿಂಹಾಚಾರ್ಯರು ಅಂತ ಮಹಾನುಭಾವರು, ಅವರ ಶಿಷ್ಯರು ಒಬ್ಬರು ಸುಳಾದಿ ಕುಪ್ಪೇರಾಯರು ಅಂತ ರಾಯಚೂರು ಕಡೆಯವರು. ಆ ಕುಪ್ಪೇರಾಯರ ಶಿಷ್ಯರೊಬ್ಬರು ಇದ್ರು, ಅವರ ಹೆಸರು ಪಂಕಜಾಬಾಯಿ ಅಂತ, ಹೊಸಪೇಟೆ ಕಡೆಯವರು. ಆಕೆಗೆ ಒಳ್ಳೆ ಮಗ, ಚಿಕ್ಕ ಹುಡುಗ, ಒಳ್ಳೆ ಹರಿಕಥಾಮೃತ ಸಾರ ಎಲ್ಲ ಬಾಯಿಪಾಠ ಎಲ್ಲ ಸುಳಾದಿಗಳು ಚಿಂತನೆ, ಅದ್ಭುತ ವಜ್ರದಂತ ಹುಡುಗ ಸತ್ತು ಹೋದ. ಆಕೆ ಮನೆಯಲ್ಲಿದ್ದಾಳೆ, ಹೆಣ ತಂದಿದ್ದಾರೆ, ಆಕೆ ಮುಂದೆ ಇಡಬೇಕು ಹೆಣ. ಎಲ್ಲರಿಗೂ ದುಃಖ ಆಗ್ತಾ ಇದೆ, ಅಯ್ಯೋ ಒಳ್ಳೆ ಹುಡುಗ, ತಂದವರಿಗೆ ದುಃಖ ಆಗ್ತಾ ಇದೆ ಹೆಣ. ಅದಕ್ಕೆ ಆಕೆ ಸಮಾಧಾನ ಹೇಗೆ ಮಾಡಬೇಕು? ಒಂದು ವೇಳೆ ಆಕೆ ಹಾರ್ಟ್ ಫೇಲ್ ಆಗಿ ಹೋಗ್ಬಿಟ್ರೆ ಏನ್ ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಆ ಹೆಣ ತಂದಿಟ್ಟಿದ್ದಾರೆ. ಆಕೆ ಆ ಹೆಣ ನೋಡಿ ದೀಪ ತಲೆಯ ಹತ್ರ ತಂದಿಟ್ಟು ದೇವರ ಚಿಂತನೆ ಮಾಡುತ್ತಾ ಸುಮ್ಮನೆ ಕೂತಿದ್ದಾಳೆ. ಕಣ್ಣಲ್ಲಿ ನೀರೂ ಹಾಕ್ಲಿಲ್ಲ, ತಂದವರಿಗೆ ಶಾಕ್, ಅವರು ಅಳ್ತಾ ಇದ್ದಾರೆ, ಆಕೆ ಹತ್ತಿಲ್ಲ. ಅವರು ಆಕೆನ ಸಮಾಧಾನ ಮಾಡ್ತಾ, ಅಮ್ಮ ಅಂದರೆ ಅವರು ಆಕೆ ಇಷ್ಟೇ ಹೇಳಿದ್ದು, ಸ್ವಾಮಿ ಕೊಟ್ಟ ಇಷ್ಟು ಕಾಲ ಇದ್ದ ಹುಡುಗ ಈ ಸ್ವಾಮಿ ಕರ್ಕೊಂಡು ಹೋದ, ಅದಕ್ಕೆ ನಾನೇನು ಮಾಡಲಿ, ಚೆನ್ನಾಗಿರಲಿ ಅವನು ಎಲ್ಲಿದ್ದರು ಅಂತ ಕೈ ಮುಗಿದ್ಲು. ದೇವರ ಚಿಂತನೆ ಮಾಡ್ತಾ ಕೂತಿದ್ದಾಳೆ. ಬಂದವರೆಲ್ಲ ಅಳ್ತಾ ಇದ್ದಾರೆ, ಹುಡುಗನ ಸಂಪರ್ಕ ಇದ್ದವರು, ತಾಯಿ ಹತ್ತಿಲ್ಲ. ಅವಾಗ ಕೇಳಿದ್ರೆ ಆಕೆಯನ್ನ, ನಿನಗಿಷ್ಟು ಧೈರ್ಯ ಬರಲಿಕ್ಕೆ ಕಾರಣ ಏನು ಅಂದರೆ, ನನ್ನ ಹೊಟ್ಟೆಯಲ್ಲಿ ಇವನು ಇರುವಾಗ ನಮ್ಮ ಗುರುಗಳು ಮನೆಗೆ ಬರ್ತಾ ಇದ್ರು, ಗುರುಗಳು ಮನೆಗೆ ಬಂದರು, ನಾನು ಗರ್ಭಿಣಿ ಅಂತ ನಮಸ್ಕಾರ ಮಾಡಿದರೆ ಅವರು ಉಪದೇಶ ಕೊಟ್ಟದ್ದು, ಸ್ವಾಮಿ ಕೊಡ್ತಾ ಇದ್ದಾನೆ ಒಳ್ಳೆ ಪ್ರತಿಮಾ, ಮಗನೆಂಬ ಪ್ರತಿಮಾ ಕೊಡ್ತಾ ಇದ್ದಾನೆ, ಅದರೊಳಗೆ ದೇವರೇ ಬರ್ತಾ ಇದ್ದಾರೆ, ಇದ್ದಷ್ಟು ಕಾಲ ಪೂಜಾ ಮಾಡು, ಅವನಿಗೇನು ಮಾಡ್ತೀಯೋ ಅಲ್ಲಿ ದೇವರ ಪೂಜಾ ಅಂತ ಮಾಡು. ಸ್ವಾಮಿ ಒಂದು ವೇಳೆ ಕರಕೊಂಡು ಹೋದರೆ ದುಃಖ ಪಡಬೇಡ ಅಂತ ಹೇಳಿದ್ರಂದು ಉಪದೇಶ, ಹೊಟ್ಟೆಯಲ್ಲಿರುವ ಕಾಲಕ್ಕೇನೆ. ಅವಾಗಿಂದ ನಾನು ಅದನ್ನೇ ಚಿಂತನೆ ಮಾಡ್ತಾ ಇದ್ದೆ, ಇವನು ಇದ್ರೂ ಸರಿ ಇಲ್ಲದಿದ್ರೂ ಸರಿ, ಇದ್ದರೆ ಸ್ವಾಮಿ ಪೂಜಾ, ಸ್ವಾಮಿ ಕರ್ಕೊಂಡು ಹೋದರೆ ಏನು ಅಡ್ಡಿ ಇಲ್ಲ ಅಂತ ಚಿಂತನೆ ಮಾಡ್ತಾ ಇದ್ದೆ, ಸ್ವಾಮಿ ಕರ್ಕೊಂಡು ಹೋಗಿದ್ದಾನೆ ಅದಕ್ಕೆ ನನಗೇನು ದುಃಖ ಇಲ್ಲ, ಅವನು ಚೆನ್ನಾಗಿದ್ದರೆ ಸಾಕು ಅಂದಂತೆ ಇನ್ನೊಬ್ಬರು. ಯಾಕೆ, ನಾವಿದು ಕೇಳಿ ಬಿಡುವ ಹಂತದಲ್ಲೇ ಸದಾ ಇರ್ತೇವೆ, ಅದನ್ನು ಜೀವನಕ್ಕೆ ಅಳವಡಿಸಿಕೊಳ್ಳುವ ಹಂತಕ್ಕೆ ನಾವು ಹೋಗಲ್ಲ. ಇದು ಪ್ರಾಕ್ಟಿಕಲ್ ಸೆಷನ್ಸ್ ಹೇಳ್ತಾ ಇದ್ದಾರೆ. ಒಬ್ಬರು ಮರ್ಚೇಡಿ ಶ್ರೀನಿವಾಸರಾಯರು ಅಂತ, ರಾಯಚೂರು ಕಡೆಯವರು, ಅವರು ತಮ್ಮ ಮಗಳಿಗೆ ಮದುವೆ ಮಾಡಿದರು. ಮಗಳು ಚಿಕ್ಕ ಹುಡುಗಿ ಇರುವಾಗಲೇ ಗಂಡ ಹೋದ, ಅಳಿಯ ಹೋದ. ಅಳಿಯನಿಗೆ ದಹನ ಕರ್ಮ ಇವರೇ ಮಾಡಿದರು. ಅಳಿಯನಿಗೆ ಸುಟ್ಟು ಬಂದಿದ್ದಾರೆ, ಮನೆ ಹೊರಗೆ ಕೂತಿದ್ದಾರೆ. ಕೂತಿರುವಾಗ ಅವರ ಸೋದರ ಅಳಿಯ ಅಲ್ಲಿಗೆ ಬಂದಿದ್ದಾರೆ. ಬಂದು ಮಾವ ಸಮಾಧಾನ ಮಾಡಬೇಕಲ್ಲ, ಬಂದು ದೇವರು ನಿಮಗೆ ತುಂಬ ಅನ್ಯಾಯ ಮಾಡಿಬಿಟ್ಟು, ಮಾಮೂಲು ಹೇಳ್ತಿರ್ತೀವಲ್ಲ, ದೇವರು ನಿಮಗೆ ತುಂಬ ಅನ್ಯಾಯ ಮಾಡಿಬಿಟ್ನಪ್ಪ, ನಿನ್ನ ಅಳಿಯನ ಕರ್ಕೊಂಡು ಹೋದ. ಆ ಸ್ಥಿತಿಯಲ್ಲಿ ಅವ್ರು ಹೇಳಿದ್ದೇನು ಗೊತ್ತಾ, ಹೌದೇನಪ್ಪ ದೇವರು ಅನ್ಯಾಯ ಮಾಡಿದ್ರ? ಹೌದು. ಹೌದಾ, ನಿನ್ನ ಕಾಲು ಸ್ವಲ್ಪ ಮುಂದಕ್ಕೆ ಕೊಡು. ಅವ್ರಿಗೆ ಅರ್ಥ ಆಗಿಲ್ಲ, ನನ್ನ ಕಾಲು ಯಾಕೆ ಮುಂದಕ್ಕೆ ಇಳಿ, ನಮಸ್ಕಾರ ಮಾಡ್ತೀನೋ, ದೇವರಕ್ಕಿಂತ ನೀ ದೊಡ್ಡವನಾದಿಯಲ್ಲ, ನನ್ನ ಅಳಿಯನನ್ನ ಕೊಲ್ಲಬೇಕಾ ಉಳಿಸಬೇಕಾ ಅಂತ ದೇವರಿಗೆ ಗೊತ್ತು, ಇಟ್ಟದ್ದು ಇಷ್ಟು ಕಾಲ ದೇವರು ಒಳ್ಳೆದೆ, ಈಗ ಕೊಂದದ್ದು ಅವನನ್ನ ಸಾಯಿಸಿದ್ದು ಒಳ್ಳೆದೆ ಅಂತ ನಾನು ತಿಳ್ಕೊಂಡಿದ್ದೆ, ನೀ ದೇವ್ರಕ್ಕಿಂತ ದೊಡ್ಡವನಾಗ್ಬಿಟ್ಟಿಯಲ್ಲೋ, ದೇವರು ಅನ್ಯಾಯ ಮಾಡಿದ ಅಂತ ದೇವರಿಗೆ ತಲೆಗೆ ಕಿರೀಟ ಇಡ್ತಾ ಇದ್ದಿ, ನೀ ದೇವ್ರಕ್ಕಿಂತ ದೊಡ್ಡವನಾಗಿರ್ಬೇಕು, ಸ್ವಲ್ಪ ಕಾಲು ಕೊಡು ನಮಸ್ಕಾರ ಮಾಡ್ತೀನಿ ಅಂತ. ಒಂದು ಕಡೆ ಅಳಿಯ ಹೋದರೂ ಚಿಂತನೆ, ಸ್ವಾಮಿ ಒಳ್ಳೆದೇ ಮಾಡಿದ, ಅಳಿಯನನ್ನ ಕರಕೊಂಡು ಇಟ್ಟದ್ದು ಒಳ್ಳೆದೆ, ಕರಕೊಂಡು ಹೋದದ್ದು ಒಳ್ಳೆದೆ, ಹರೆ ನೀನು ಏನು ಮಾಡಿದ್ರೂ ಒಳ್ಳೆದೆ ಅಂತ ಜೀವನದಲ್ಲಿ ಅಳವಡಿಸಿಕೊಂಡಂಥವರು ಎಲ್ಲಿಂದೋ ಅಲ್ಲ, ಅವರೆಲ್ಲ ಈ ಭಾಗವತದ ಪಂಕ್ತಿಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡವರು, ನಾವು ಕೇಳಿ ಬಿಡುವವರು. ಅದಕ್ಕೆ ನಮಗೂ ಅವರಿಗೂ ಮಧ್ಯೆ ವ್ಯತ್ಯಾಸ ಇಷ್ಟಿದೆ ಅಂತ ತಿಳಿಸಿಕೊಟ್ಟೆ ಅಷ್ಟೇ. ಇರಲಿ, ನಾವು ಕೇಳಿ 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 ಅಂಥವರ ಮಾರ್ಗದರ್ಶನ ನಮಗೆ ಸಿಕ್ಕರೆ, ಈ ಪಂಕ್ತಿಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವ ಸೌಭಾಗ್ಯ ಸಿಕ್ಕರೆ ನಾವು ಆ ಹಂತಕ್ಕೆ ಹೋಗ್ಲಿಕ್ಕಾಗುತ್ತೆ. ನಮಗೂ ಆ ಐಕೂರಾಚಾರ್ಯರಂಥ ಮಹಾನುಭಾವರು ಗುರುಗಳಾಗಿ ಸಿಗ್ಬೇಕು. ಅಂಥವ್ರು ಸಿಗೋದು ಬಹಳ ದುರ್ಲಭ. ಅಂಥವರು ಅಲ್ಲಿ ಸಿಕ್ಕಿದ್ದಾರೆ. ಇಲ್ಲಿ ಹೇಳ್ತಾ ಇದ್ದಾರೆ, ಅಮ್ಮ ಅಳಬೇಡಿ, ಯಾಕೆ ಎಲ್ಲರೂ ಒಂದು ಕಡೆ ಸೇರಿದ್ದೇವೆ, ಬಿಟ್ಟು ಹೋಗುವುದು ಖಚಿತ, ಇದು ಸದಾ ನೆನೆಯಬೇಕು. ಹೇಳ್ತಾರೆ ಪ್ರಪಾಯಾಮಿವ ಸುವ್ರತೆ ಅಂದರು. ಪ್ರಪಾ ಅಂದರೆ ಅರವಟ್ಟಿಗೆ ನೀರು. ಹಿಂದಿನ ಕಾಲ ಬಿಸಿಲು ಕಾಲದಲ್ಲಿ ಚೆನ್ನಾಗಿ ನೀರೆಲ್ಲ ಛಪ್ಪರ ಹಾಕಿ ಗಡಿಗೆಗಳಲ್ಲಿ ನೀರು ಮಜ್ಜಿಗೆ ಇಟ್ಟುಕೊಂಡು ಹಂಚುತ್ತಾ ಇದ್ರು, ಫ್ರೀಯಾಗಿ ಕೊಡ್ತಾ ಇದ್ರು ಬಿಸಿಲು ಕಾಲದಲ್ಲಿ. ಆವಾಗ ಎಲ್ಲೆಲ್ಲಿಂದ ಬಂದವರು ನೀರು ಕುಡಿಯಲಿಕ್ಕೆ ಬಂದವರು ಹಳ್ಳಿಗಳಿಂದ ಬಂದವರು ನಡ್ಕೊಂಡು ಸ್ವಲ್ಪ ಹೊತ್ತು ಕೂತು ಅವರವರು ತಂದು ತಿನ್ನೋ ಕಾಲಕ್ಕೆ ಅಲ್ಲಿ ಬಂದವರು ಇಲ್ಲಿ ಬಂದವರು ಎಲ್ಲ ಸೇರಿದರೆ ಒಬ್ಬರಿಗೊಬ್ಬರಿಗೂ ಬಾಂಧವ್ಯ ಬೆಳೀತಾ ಇತ್ತು, ಕ್ಲೋಸ್ ಕಾಂಟ್ಯಾಕ್ಟ್ ಬೆಳೀತಾ ಇರತ್ತಲ್ಲಿಗೆ. ಬೆಳೆದರು ಯಾರ ಪಾಡಿಗವರು ಹೋಗುವಾಗ ಎಷ್ಟೇ ಬಾಂಧವ್ಯ ಬೆಳೆದರೂ ಅವ್ರ ಹಾದಿ ಹೋಗ್ಬೇಕಾಗಿದ್ದೆ ಅಲ್ವಾ, ಆ ರೀತಿಯಲ್ಲೂ ಎಲ್ಲರೂ ಹೋಗೋದೇ ಅಮ್ಮ. ಸರಿನಪ್ಪ, ಅದಕ್ಕೆಲ್ಲ ನಾವು ಅಳತಾ ಇರೋದು, ಇನ್ಯಾವುದ ಕಳ್ತಾ ಇದ್ದೀರಿ, ಅವನು ಸತ್ತೇ ಹೋದ ಅಂದರೆ ಜೀವನೇ ಇಲ್ಲ. ಅವಾಗ ಹೇಳ್ತಾರೆ ಜೀವ ಇಲ್ಲ ಅಂತ ಹೇಳಬೇಡಿ, ಜೀವನಿಗೆ ಸಾವಿಲ್ಲ. ಇದು ಯಾವ ಹೇಳ್ತಾ ಇರೋದು? ಹಿರಣ್ಯಕಶಿಪು ಕೊಡತಕ್ಕಂಥ ಅಪರೂಪದ ಉಪದೇಶ ಹೇಳ್ತಾ ಇದ್ದಾನೆ. ಅಲ್ಲ, ಎಲ್ಲರೂ ಹೇಳ್ತಾರಲ್ವಾ ಸತ್ತು ಹೋದ ಸತ್ತು ಹೋದ ಅಂತ. ಅದಕ್ಕೆ ಈ ಸತ್ತು ಹೋದ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ರೂಢಿ, ರೂಢಿ ಎರಡು ರೀತಿಯಾಗಿರುತ್ತೆ. ಜನರ ಚಾಲ್ತಿಯಲ್ಲಿ ಬಂದದ್ದು ಅಂದ್ರೇನು? ಜ್ಞಾನಿಗಳ ಚಾಲ್ತಿಯಲ್ಲಿ ಬರೋದು, ಅಜ್ಞಾನಿಗಳ ಚಾಲ್ತಿ ಮಾತು. ಅದಕ್ಕೆ ಒಳ್ಳೆ ದುಷ್ಟ ಅಂತ ಕೊಡ್ತಾರೆ. ಗಿಡ ಇದೆ, ದಡದಲ್ಲಿದೆ, ಕೆಳಗೆ ನೀರು ಹರಿಯುತ್ತಾ ಇದೆ, ನೀರಿನಲ್ಲಿ ಗಿಡದ ಪ್ರತಿಬಿಂಬ ಬಿದ್ದಿದೆ, ನೀರಲ್ಲಿ ಒಬ್ಬ ನೋಡುತ್ತಾ ಇದ್ದಾನೆ. ನೀರು ಕದಲಿದಾಗೆಲ್ಲ ಗಿಡ ಪ್ರತಿಬಿಂಬ ಕದಲುತ್ತಾ ಇದೆ, ಅದನ್ನು ನೋಡಿ ಅವ ಅಂದ ಗಿಡ ಕದಲುತ್ತಾ ಇದೆ ಅಂದ. ಒಬ್ಬ ದಡದಲ್ಲೇ ಇದ್ದಾನೆ, ಗಿಡವನ್ನೇ ನೋಡುತ್ತಾ ಇದ್ದಾನೆ, ಅವ ಅಂದ ಗಿಡ ಕದಲುತ್ತಾ ಇಲ್ಲ ಪ್ರತಿಬಿಂಬ ಕದಲುತ್ತಾ ಇದೆ ಅಂತ ಹೇಳಿದ. ಅದರಲ್ಲಿ ಯಾರ ಮಾತು ನಂಬಬೇಕು? ಹೌದಲ್ಲವೇ? ಅದೇ ಥರ ಜೀವ ಸತ್ತ ಜೀವ ಸತ್ತಿಲ್ಲ ಅಂತ ಹೇಳೋದು ಜ್ಞಾನಿಗಳು ಸತ್ತಿಲ್ಲ ಅಂತಾರೆ, ಅಜ್ಞಾನಿಗಳು ಜೀವ ಸತ್ತ ಅಂತಾರೆ. ಆದ್ದರಿಂದ ಜೀವನಿಗೆ ಸಾವಿಲ್ಲ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾ ಬರ್ತಾ ಇದ್ದಾರೆ. ನಂತರ ಅಲ್ಲೊಂದು ಕಥೆಯನ್ನು ಹೇಳುತ್ತಾ ಇದ್ದಾನೆ ಹಿರಣ್ಯಕಶಿಪು. ಹಿಂದೆ ಉಶೀನರ ರಾಜ ಸುಯಜ್ಞ ಅಂತ ಬರ್ತಾ ಇದ್ದಾನೆ. ಆ ಸುಯಜ್ಞ ಯುದ್ಧದಲ್ಲಿ ಶತ್ರುಗಳು ಕತ್ತರಿಸಿ ಹಾಕಿದ್ದಾರೆ ಅವನನ್ನು, ಅವರ ಹೆಂಡತಿಯರೆಲ್ಲರೂ ಸೇರಿಕೊಂಡು ಅಳತಾ ಇದ್ದಾರೆ, ಅವನಿಗಾಗಿ ಅಳತಾ ಇದ್ದಾರೆ. ಶರೀರವನ್ನು ದಹನ ಮಾಡಲಿಕ್ಕೂ ಬಿಡ್ತಾ ಇಲ್ಲ. ಅಂಥ ಕಾಲಕ್ಕೆ ಯಮಧರ್ಮರಾದರೆ ಚಿಕ್ಕ ಹುಡುಗರಾಗಿ ಬಂದು ಅವರ ಹತ್ರ ಹೇಳ್ತಾ ಇದ್ದಾರೆ, ಅಲ್ಲ ನೀವು ಇಷ್ಟು ವಯಸ್ಸಾಗಿದೆ ಹೇಳ್ತಾರೆ. ವಯಸ್ಸಾಧಿಕಾನಾಂ ವಿಪಶ್ಯತಾಂ ಲೋಕ ವಿಧಿಂ ವಿಮೋಹ. ಅಲ್ಲ ವಯಸ್ಸಾದ್ರೆ ಅಳಬಾರದ? ಅಲ್ಲ, ಎಷ್ಟು ಜನ ಸಾಯ್ತಾ ಇದ್ದಾರೆ, ದಿನಾಗೂ ನೋಡ್ತಾ ಇದ್ದೀರಲ್ಲ. ಹಾಗಾದರೆ ಸಾವು ಅನ್ನೋದು ಎಲ್ಲರಿಗೂ ಕಟ್ಟಿಟ್ಟ ಬುತ್ತಿ. ಇವತ್ತು ಇವರು ಸತ್ತರೆ ನಾಳೆ ನಾವು ಸಾಯಲೇಬೇಕು. ಸಾಯೋದೇ ಹಾಗೆ ಇರುವವರು ಯಾರೂ ಇಲ್ಲ. ಸಾವು ಅಂಬೋದು ಎಲ್ಲರಿಗೆ ಬರತಕ್ಕಂಥ ಸಹಜವಾದಂಥ ಪ್ರಾಸೆಸ್ ಅದು. ಅಂಥ ಕಾಲಕ್ಕೆ ಇವರು ಸತ್ತೋಗಿದ್ದಾರೆ ಅಂತ ಯಾಕೆ ಅಳತಾ ಇದ್ದೀರಿ? ಯಾರೂ ಸಾಯದೆ ನಿಮ್ಮವರು ಮಾತ್ರ ಸತ್ತಿದ್ರೆ ಅಳಬೇಕಪ್ಪ, ಇವ್ರು ಸತ್ತೋದ್ರಲ್ಲ ಅಂತ. ಅವರು ಸತ್ತರು ನಾಳೆ ನಾವು ಸಾಯಬೇಕಾಗುತ್ತೆ, ಅಳೋದು ಯಾಕೆ? ಅವಾಗ ಅವರಂದ್ರು ನಾವೀತನನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕಾಗಿಲ್ಲ, ನಾವೀತನನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕಾಗಿಲ್ಲ. ಮನೆಯಲ್ಲೇ ಇಟ್ಟುಕೊಂಡು ರಕ್ಷಣೆ ಮಾಡಿದ್ರು, ಯುದ್ಧದಲ್ಲಿ ರಕ್ಷಣೆ ಮಾಡಿಕೊಂಡಿದ್ರು, ಬದುಕ್ತಿದ್ದ. ಸಾಮಾನ್ಯ ನಮ್ಮಲ್ಲಿ ಆ ಮಾತುಗಳು ಬರ್ತಾ ಇರುತ್ತೆ. ಯಾರಾದರೂ ಹೋದ್ರು ಅಂತ ಹೇಳಿದಾಗ, ಹೀಗೆ ಆಕ್ಸಿಡೆಂಟಲ್ಲಿ ಹೋದ್ರು, ಹೀಗೆ ಡ್ರೈವ್ ಮಾಡ್ತಾ ಹೋದ್ರು ಅಂತ ಹೇಳಿದಾಗ ಮಾತುಗಳು ಹೇಳೋದಿದೆ. ಅವತ್ತೊಂದು ದಿವಸ ಹೋಗಬಾರ್ದಾಗಿತ್ತು, ಆ ಡ್ರೈವಿಂಗಲ್ಲಿ ಹೀಗೆ ಮಾಡಬಾರ್ದಾಗಿತ್ತು, ಚೆನ್ನಾಗಿರ್ತಾ ಇದ್ರು ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ, ಅವರು ಹೇಳ್ತಾ ಇದ್ದಾರೆ, ನಮ್ಮವರು ಯುದ್ಧಕ್ಕೆ ಹೋಗಬಾರ್ದಾಗಿತ್ತು, ಹೋಗಿದ್ದಕ್ಕೆ ಸತ್ತರು. ಅಷ್ಟೇ ಅಲ್ಲ, ನಾವು ಬಿಟ್ಟು ಅವ್ರನ್ನ ಯುದ್ಧಕ್ಕೆ, ನಾವೇ ತಪ್ಪು ಮಾಡಿದ್ದು, ನಾವೇ ಹಿಡ್ಕೊಂಡಿದ್ರೆ ಬದುಕ್ತಿದ್ರು ಅಂತ. ಅದಕ್ಕೆ ಹೇಳ್ತಾ ಇದ್ದಾರೆ, ಒಬ್ಬ ಸ್ವಾಮಿ ಇದ್ದಾನಲ್ಲವ, ಅವ ನೆನೆಸಿದರೆ ಕಾಡಲ್ಲಿದ್ದವರಾದರೂ ಬದುಕ್ತಾರೆ, ಅವನೇ ಕೊಲ್ಲಬೇಕು ಅಂತಿದ್ರೆ ಮನೆಯಲ್ಲಿ ಗೃಹೇಪಿ ಗುಪ್ತೋಸ್ಯ ಹತೋನ ಜೀವತಿ, ಮನೆಯಲ್ಲಿ ಬಚ್ಚಿಟ್ಟಿದ್ರು ಸತ್ತು ಹೋಗ್ತಾರೆ. ವಸ್ತುವು ಹಾದಿಯಲ್ಲಿ ಬಿದ್ದಿದ್ರು ದೇವರು ರಕ್ಷಕನಾದರೆ ನಮಗೆ ಸಿಕ್ಕೇ ಸಿಗುತ್ತೆ ನಮ್ಮ ವಸ್ತು. ಅದೇ ವಸ್ತುವನ್ನ ದೇವರು ನಾಶ ಮಾಡಬೇಕು ಅಂತಿದ್ರೆ ಮನೆಯಲ್ಲಿ ಇಟ್ಟುಕೊಂಡಿದ್ರು ಹೋಗಿಬಿಡುತ್ತೆ. ಆದ್ದರಿಂದ ಆ ಸ್ವಾಮಿ ರಕ್ಷಣೆ ಮಾಡುವುದು ನಾವಲ್ಲ, ಸರಕ್ಷಿತ ರಕ್ಷತಿ ಯೋಹಿ ಗರ್ಭೇ. ಯಾವನಾದರೆ ಗರ್ಭದಲ್ಲಿ ಎಲ್ಲರನ್ನ ರಕ್ಷಣೆ ಮಾಡುತ್ತಾ ಇದ್ದಾನೋ ಅಂಥ ಸ್ವಾಮಿಯೇ ನಮ್ಮನ್ನು ರಕ್ಷಣೆ ಮಾಡುತ್ತಾ ಇದ್ದಾನೆ ಅಂತ ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಇನ್ನ ಮುಂದೆ ಹೇಳುತ್ತಾರೆ, ಅದರಲ್ಲಿ ಒಳ್ಳೆ ಪ್ರಶ್ನೆ ಮಾಡುತ್ತಾರೆ, ಅಲ್ಲ ನೀವು ಯಾಕೆ ಅಳ್ತಾ ಇದ್ದೀರಿ? ಅಲ್ಲ ಹೇಳಿದ್ವಲ್ರಿ, ನಮ್ಮವರಿಗಾಗಿ ಅಳ್ತಾ ಇದ್ದೀರಿ. ಆ ನಿಮ್ಮವರು ಅಂದರೆ ನಿತ್ಯ ಕಾಣಿಸ್ತಾ ಇದ್ರಲ್ಲ, ನಿತ್ಯ ನಿಮಗೆ ಕಾಣಿಸ್ತಾ ಇದ್ರಲ್ಲ, ಹೌದು ಅವರಿಗಾಗಿ ಅಳ್ತಾ ಇದ್ದೀವಿ. ನೀವು ಅಲ್ಲೇ ಇದ್ದಾರಲ್ಲ, ಶರೀರಕ್ಕಾಗಿ ಅಳ್ತಾ ಇದ್ದೀರಾ, ಜೀವನಿಗಾಗಿ ಅಳತಾ ಇದ್ದೀರಾ ಅಂತ ಪ್ರಶ್ನೆ ಮಾಡುತ್ತಾ ಇದ್ದಾರೆ. ಯಾಕೆ? ಸುಯಜ್ಞೋ ನನ್ವಯಂ ಶೇತೆ, ಇಲ್ಲೇ ಮಲಗಿದ್ದಾನೆ ಸುಯಜ್ಞ, ಅವನಿಗಾಗಿ ಅಳತಾ ಇದ್ದೀರಾ? ಇಲ್ಲೇ ಇದೆ. ಹಾ ಇಲ್ಲ ಇಲ್ಲ, ಒಳಗೆ ಜೀವ ಇತ್ತಲ್ಲ ಅದಕ್ಕಾಗಿ ನಾವು ಬಾಧೆ ಪಡ್ತಾ ಇದ್ದೀವಿ. ಅಲ್ಲ, ಆ ಜೀವನ ಎಂದಾದರೂ ನೋಡಿದ್ದೀರಾ? ನೋಡಲೇ ಇಲ್ಲ, ನೋಡಿದ್ದೇ ಶರೀರವನ್ನ. ಹೌದಲ್ವೋ, ಒಳಗಿದ ಜೀವ ನೋಡಿದ್ದೀರಾ? ನೋಡಿಲ್ಲ. ಒಂದು ವೇಳೆ ಯಾರಾದರೂ ಪ್ರಾಣ ಬಿಟ್ಟಾಗ ಆ ಜೀವ ಎದುರಿಗೆ ಬಂದು ಮಾತಾಡಿಸಿದರೆ? ಅಲ್ಲ, ಯಾರಾದರೂ ಇರ್ತಾರ ಅಂತ ಓಡಿ ಹೋಗ್ತಾರೆ. ಹೌದಲ್ವೇ? ಯಪ್ಪ ಯಾಕಾದರೂ ಇರ್ಬೇಕ, ಅಷ್ಟುವರೆಗೆ ಪ್ರೀತಿ ಮಾಡಿದವರೇ. ಹೌದಲ್ವೇ? ಇನ್ನ ಯಾರೋ ಬಂದು ಹೇಳಿದರು, ನೋಡ್ರಿ ಇವ್ರು ಸತ್ತದ್ದು ಕೆಟ್ಟ ನಕ್ಷತ್ರ, ಆರು ತಿಂಗಳು ಬಾಗ್ಲಾಗ್ಬೇಕು, ಇವೆಲ್ಲ ಹೇಳಿ ಕೊನೆಗೆ ಹೇಳಿದ್ರು. ಪಾಪ ಅವರು ಆಗಿ ಮಾಡಿ ಹೀಗೂ ಮಾಡಿ 13 ದಿನ ಎಲ್ಲ ಕಷ್ಟಪಟ್ಟು ಮುಗಿಸ್ಬಿಟ್ರು. ಲಾಡು ಎಲ್ಲ ಮುಗಿತು, ವೈಕುಂಠ ಎಲ್ಲ ಮುಗಿತು, ಉಸಪ್ಪ ಅಂತ ಕೂತರು. ಕೂತಾಗ ಇದ್ದಕ್ಕಿದ್ದಂತೆ ಮನೆಯಲ್ಲಿ ಎಲ್ಲ ಪಾತ್ರೆ ಪಡುಗು ಬೀಳಲಿಕ್ಕೆ ಶುರು ಮಾಡಿತು. ಯಾರೂ ಕೆಳಗೆ ಹಾಕದೆ ತಾನಾಗಿ ಬೀಳಲಿಕ್ಕೆ ಶುರು ಮಾಡಿತು. ಎಲ್ಲ ಶುರುವಾಯಿತು, ಅರ್ಥ ಆಗಲಿಲ್ಲ ಅವರಿಗೆ. ಯಾರ ಹತ್ರ ಹೋದರು ಜ್ಯೋತಿಷ್ಕರ ಹತ್ರ, ಯಾಕೆ ನಮ್ಮ ಮನೇಲಿ ಹೀಗೆ ಆಗ್ತಾ ಇದೆ ಅಂದರೆ, ಏನಿಲ್ಲ ನಿಮ್ಮ ಸತ್ತವರೇ ಮನೆ ಮೇಲೆ ಬಂದು ಕೂತಿದ್ದಾರೆ, ಅವರಿಗೆ ನಿಮ್ದೇನು ಸೇರಿಲ್ಲ, ಅವರೇ ಪಾತ್ರೆ ಎಲ್ಲ ಬೀಳಾಗ್ತಾ ಇದ್ದಾರೆ, ನಿಮ್ಮ ಮೇಲೆ ಕಾಟ ಕೊಡ್ಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿದರು ಅಂದ್ಕೊಳ್ಳಿ. ಅವಾಗ ಇವರೇನು ಹೇಳ್ತಾರೆ, ಅವ್ರು ಇಲ್ಲೇ ಇರಲಿ ಅಂತ ಹೇಳ್ತಾರ? ಯಾರಾದರೂ ಬಿಡಿಸಿದ್ರೆ ಸಾಕು ಸ್ವಾಮಿ, ಏನು ಮಾಡಬೇಕು? ಹೋಮ ಮಾಡಿದರೆ ಓಡೋಗ್ತಾರೆ, ಬೇಗ ಮಾಡಿ ಅಂತ ಹೇಳ್ತಾರೆ. ಯಾಕೆ? ಇಷ್ಟುವರೆಗೂ ಯಾರಿಗಾಗಿ ಹತ್ತಿದ್ರು ಅವರು ಕಾಟ ಕೊಡ್ತಾ ಇದ್ದಾರೆ ಅಂತ ಗೊತ್ತಾದ ಕೂಡಲೇ ಸ್ವಾಮಿ ನಮಸ್ಕಾರ ಅಂತಾರೆ. ಹೌದ್ ತಾನೆ, ಇಷ್ಟೇನಯ್ಯ ಸಂಬಂಧ, ಯಾಕೆ ಅಳುತ್ತೀರ? ಯಾಕೆ ನೋಡಿ ಚೆನ್ನಾಗಿ ಹೇಳ್ತಾರೆ, ಹೋದ ಜನ್ಮ ಚಾಮರಾಜಪೇಟೆಯಲ್ಲಿ ಹುಟ್ಟಿದ್ವಿ ಅಂದ್ಕೊಳ್ಳಿ, ಚಾಮರಾಜಪೇಟೆಯಲ್ಲಿ ಹುಟ್ಟಿದ್ವಿ, ಅಲ್ಲಿ ಬೇರೆ ಸೆಟಪ್ ಇತ್ತು, ಅಲ್ಲಿ ಅಪ್ಪ ಅಲ್ಲಿ ಅಮ್ಮ ಅಲ್ಲಿ ಅಣ್ಣ ಅಲ್ಲಿ ತಮ್ಮ ತಂಗಿ ಮಕ್ಕಳು ಇದ್ರು, ಅವರಿಗಾಗಿಯೇ ಇಡೀ ಬದುಕೆಲ್ಲ ಆಲೋಚನೆ ಮಾಡಿ ಮಾಡಿ ಸಂಪಾದನೆ ಮಾಡಿ ದುಡಿದು ಸತ್ತೋದ್ವಿ. ಹೌದಾ? ಆದ ಮೇಲೆ ಮತ್ತು ಜಯನಗರದಲ್ಲಿ ಹುಟ್ಟಿದ್ದಾಯಿತು. ಈಗ ಅವರಲ್ಲ, ಬೇರೆದೇ ಸೆಟಪ್ ಇದೆ, ಬೇರೆ ಅಮ್ಮ ಬೇರೆ ಅಪ್ಪ ಬೇರೆ ಮಕ್ಕಳು ಬೇರೆ ಗಂಡ ಎಲ್ಲ ಬೇರೆದೇ. ಈಗ ಅವರು ಕುರಿತು ಆಲೋಚನೆ ಮಾಡೋದೇ ಇಲ್ಲ. ಹಿಂದೆ ಯಾರ ಕುರಿತು ತಲೆ ತಲೆ ಎಲ್ಲ ಬಿಸಿಯಾಗೋರಿಗೂ ಆಲೋಚನೆ ಮಾಡಿದೀವೋ ಅವ್ರ ಕುರಿತು ಚೂರು ಆಲೋಚನೆ ಮಾಡಲ್ಲ, ಈಗ ಇವ್ರ ಕುರಿತು ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡಿರ್ತೀವಿ ಇಲ್ಲಿ ಸಾಯೋಪರಿ ಅಂತ. ನೆಕ್ಸ್ಟ್ ಮತ್ತು ಕೋರಮಂಗಲದಲ್ಲಿ ಹುಟ್ಟಿದ್ರೆ ಅವ್ರಿಗೋಸ್ಕರ ಆಲೋಚನೆ. ಅಲ್ಲವೇ, ಇಟ್ಟು ನಾನ್ ಸ್ಟಾಪ್ ಹೋಗ್ತಾನೆ ಇರುತ್ತೆ, ಯಾರಕ್ಕೋಸ್ಕರ ಹೇಳ್ತೀರಾ ಅಂತ ಹೇಳ್ತಾ ಇದ್ದಾರೆ. ಪರ್ಮನೆಂಟ್ ಆಗಿ ನಿಮ್ ಜೊತೆಗಿರುವ ದೇವರೊಬ್ಬರು ದೇವತೆಗಳು ಬಿಟ್ಟರೆ ಮಿಕ್ಕವರೆಲ್ಲ ಟೆಂಪರರಿ ಸೆಟಪ್, ಈ ಜನ್ಮದಲ್ಲಿ ಬಿಟ್ಟರೆ ಎಲ್ಲರೂ ಹೊರಟೋಗ್ತಾರೆ. ಯಾಕೆ ಅಳ್ತೀರಾ? ನೀವು ಬಿಟ್ಟು ಹೋಗ್ತೀರಾ, ಅವರು ಬಿಟ್ಟು ಹೋಗ್ತಾರೆ. ಇಷ್ಟು ಹೇಳಿ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ. ಎರಡು ಪಕ್ಷಿಗಳು, ಅದರ ಸಂಸಾರ, ಸಂಸಾರದಿಂದ ಕೂಡಿಕೊಂಡು ಚೆನ್ನಾಗಿತ್ತು. ಅದರಲ್ಲಿ ಒಂದು ಹೆಣ್ಣು, ಅಂದರೆ ಹೆಣ್ಣು ಪಕ್ಷಿ ಬಲೆಗೆ ಬಿತ್ತು. ಆವಾಗ ಈ ಗಂಡು ಪಕ್ಷಿ ತುಂಬ ಅಳತಾ ಇದೆ, ಹಾರಿ ಹೋಗ್ಬೋದಾಗಿತ್ತು, ಅಲ್ಲೇ ಕೂತು ಅಳತಾ ಇತ್ತು. ಬೇಟೆಗಾರ ಬಲೆ ಹಾಕಿದವ ಬಂದ, ಬಾಣದಿಂದ ಕೊಂದ. ಅದಕ್ಕೆ ಹೇಳ್ತಾರೆ, ಸತ್ತವರಿಗಾಗಿ ನೀವು ಸಾಯೋಪರ್ಯಂತ ಅಳತಾ ಇದ್ರೆ ಮೃತ್ಯು ಚೂರು ದಯ ಇಲ್ಲದೆ ಕೊಂದು ಬಿಡುತ್ತೆ. ಆದ ಕಾರಣ ಶರೀರ ಇರೋದರೊಳಗೆ ಸಾಧನೆ ಮಾಡಿಕೊಳ್ಳಿ, ನಾವು ಹೊರಡಬೇಕಾದವರೇ. ಬಂದದ್ದು ಯಾಕೆ, ಪರ್ಮನೆಂಟ್ ಆಗಿ ಇರಲಿಕ್ಕೆ ಯಾರೂ ಬರಲಿಲ್ಲ. ದೇವರು ಎಷ್ಟು ಕಾಲ ಇಟ್ಟಿದ್ದಾರೋ ಅಷ್ಟರೊಳಗೆ ನಮ್ಮ ಸಾಧನೆ ಮುಗಿಸಿಕೊಂಡು ಹೋಗ್ಲಿಕ್ಕೆ ಬಂದದ್ದಷ್ಟೇ ಹೊರತು, ಎಲ್ಲರೂ ಒಟ್ಟಾಗಿ ಎಲ್ಲರೂ ಸಂತೋಷವಾಗಿ ಇಲ್ಲೇ ಇರಬೇಕು ಅಂತ ಆಲೋಚನೆ ಮಾಡಬೇಡಿ. ರಾಯರ ಹತ್ರ ನಾವು ಅದೇ ಎಲ್ಲ ಕೇಳೋದು. ಏನಂತ ಕೇಳ್ತೀವಿ, ಬೆಳಿಗ್ಗೆ ಬಂದು ಕೂಡಲೇ ನಮ್ಮವರು ಚೆನ್ನಾಗಿರಲಿ, ನಾನು ಚೆನ್ನಾಗಿರಲಿ, ನಮ್ಮ ಮಕ್ಕಳು ಚೆನ್ನಾಗಿ, ಅದೇ ಅಲ್ರಿ ಪಟ್ಟಿ. ನಮ್ಮವರಿಗೆ ಪ್ರಮೋಷನ್ ಬರಲಿ, ಮಕ್ಕಳಿಗೆ ಪ್ರಮೋಷನ್ ಬರಲಿ, ಇವರಿಗೆ ಅದು ಬರಲಿ ಇರು ಬರಲಿ, ಅವರು ಸದಾ ಕಾಲ ಚೆನ್ನಾಗಿರಲಿ, ಅವರಿಗೆ ರೋಗಗಳು ಬಾರದೇನೇ ಇರಲಿ, ಸದಾ ಕಾಲ ಭೂಮಂಡಲ ಎಷ್ಟು ಪರ್ಯಂತ ಇರುತ್ತೋ ಅಷ್ಟು ಪರ್ಯಂತ ಎಲ್ಲರೂ ಬದುಕಿರಲಿ, ಸಂತೋಷವಾಗಿರಲಿ ಅಂತ ಕೇಳ್ತೀವಿ. ರಾಯರು ನಗ್ತಾ ಇರ್ತಾರೆ ಒಳಗೆ, ಎಲ್ಲ ಕೇಳಬಾರ್ದೆಲ್ಲ ಕೇಳ್ತಾ ಇದೆಯಲ್ಲೋ, ಯಾರು ಪರ್ಮನೆಂಟ್ ಆಗಿರಲ್ಲಪ್ಪ, ನಾನೇ ಇದ್ದಿಲ್ಲ ಭೂಮಿ ಮೇಲೆ ಮತ್ತು ವೃಂದಾವನದಲ್ಲಿ ಸೇರ್ಕೊಂಡಿದ್ದೀನಿ, ನೀವೆಲ್ಲ ಪರ್ಮನೆಂಟ್ ಆಗಿರ್ಬೇಕಾದ್ರೆ ಹೇಗಾಗುತ್ತೆ. ಆದ್ದರಿಂದ ಏನು ಕೇಳಬೇಕು ರಾಯರ ಹತ್ರ, ಸ್ವಾಮಿ ನಮ್ಮ ಕರ್ಮಾನುಸಾರ ಸ್ವಾಮಿ ಏನು ಕೊಡುತ್ತಾನೋ ಅದು ಅನುಭವಿಸಲೇಬೇಕು ನಮ್ಮ ಒಳ್ಳೆದಕ್ಕಾಗಿ, ಅದು ತಡಕೊಳ್ಳುವ ತಾಕತ್ತು ಕೊಡಿ ಅಂತ ರಾಯರನ್ನ ಕೇಳಬೇಕು. ಚೆನ್ನಾಗಿ ಇಲ್ಲಿ ತಿಳಿಸಿಕೊಟ್ಟು ನೋಡಿ ಹೀಗೆ ಅಂತ ಹೇಳಿದಾಗ ಎಲ್ಲರೂ ವಿಶೇಷವಾಗಿ ದುಃಖವನ್ನ ಬಿಟ್ಟರು ದೇವರಲ್ಲಿ ಮನಸ್ಸಿಡ್ತಾ ಇದ್ದಾರೆ. ಅವಾಗ ಹೇಳ್ತಾ ಇದ್ದಾರೆ, ಉಪದೇಶ ಕೊಟ್ಟಿದ್ಯಾರು ಅಂದ್ರು, ದೈತ್ಯ. ಅಲ್ಲ, ಅನುಷ್ಠಾನಕ್ಕೆ ಇಟ್ಟವರು ಇಡದವರು ಅಂತ ಎರಡು ರೀತಿ ವರ್ಗ, ಅನುಷ್ಠಾನಕ್ಕಿಟ್ಟವರು ಇಡದವರು ಅಂತ. ಅನುಷ್ಠಾನಕ್ಕೆ ಇಡದೇ ಇದ್ದವರು ಏನಾದರೂ ಹೇಳಿದರೆ ಅದು ಟೇಪ್ ರೆಕಾರ್ಡರ್ ಥರ ಆಗಿಬಿಡುತ್ತೆ, ಕೇಳಿ ಬಿಟ್ಬಿಡುತ್ತೇವೆ. ಅನುಷ್ಠಾನಕ್ಕಿಟ್ಟವರು ಏನಾದರೂ ಹೇಳಿದರೆ ಎದುರಿಗಿದ್ದವರಲ್ಲಿ ಅದು ಬಾಣದಂತೆ ಬಡದಂತಾಗಿ ಎದುರಿಗಿದ್ದವರು ಅನುಷ್ಠಾನಕ್ಕಿಡ್ತಾರೆ. ದೃಷ್ಟಾಂತ ಐಕೂರು ನರಸಿಂಹಾಚಾರ್ಯರು. ನಂಗವರು ಹೆಚ್ಚಿಗೆ ಸಂಪರ್ಕ ಆದ್ದರಿಂದ ಆ ದೃಷ್ಟಾಂತ ನಾನು ಕೊಡ್ತಾ ಇದ್ದೇನೆ, ನಿಮ್ಗೆ ಗೊತ್ತಿದ್ದವರು ಇದ್ರೆ ನೀವು ತಗೋಬಹುದು. ಅವರು ಒಂದು ಕಡೆ ಪ್ರವಚನ ಮಾಡುತ್ತಾ ಇದ್ದಾರೆ, ಭಾಗವತ ಪ್ರವಚನ, ಅವ್ರಿಗಿರೋದೇ ಭಾಗವತ, ಭಾಗವತ ಪ್ರವಚನ ಮಾಡುತ್ತಾ ಇದ್ದಾರೆ. ಸಿರಿವಾರ ರಾಮಚಂದ್ರ ರಾಯರು ಅಂತ ಒಬ್ಬರು, ಅವರ ಸ್ನೇಹಿತರ ಮನೆಯಲ್ಲಿ ಇದು ನಡೆಯುತ್ತಾ ಇತ್ತು ಭಾಗವತ. ಅವ್ರ ಕರೆದ್ರು, ಏ ನಮ್ಮ ಮನೆಗೆ ಭಾಗವತ ಆಗ್ತದಪ್ಪ ಸ್ವಲ್ಪ ಬಾ ಅಂತ. ಅವರಾ, ಎಲ್ಲದಕ್ಕೂ ದೂರ, ನೀನು ಬೇಡ, ನಿಮ್ಗೆ ಭಾಗವತ ಬೇಡ, ನಾನು ಬರಲ್ಲ ಅಂದರು. ಇಲ್ಲಪ್ಪ, ಮನೆಯಲ್ಲಿ ಕೂಡ್ಲಿಕ್ಕೆ ಸ್ವಲ್ಪ ಜನ ಬೇಕು, ಬಾರೋ, ಸ್ವಲ್ಪ ಬಂದು ಕೂತ್ ಹೋಗು. ಇಲ್ಲ ನಾನು ಇರಲ್ಲ. ಅಲ್ಲ ಬರಲೇಬೇಕು. ಅವಾಗ ನೋಡು ಬರ್ತೇನೆ, ಕೂಡೋದು ಕೊನೆಯ ಕೂಡ್ತೇನೆ, ಮಧ್ಯದಲ್ಲಿ ಕೂಡಲ್ಲ, ಯಾಕೆ ಎದ್ದೋದು ಚೆನ್ನಾಗಿರಲ್ಲ, ಅದಕ್ಕೆ ಕೊನೆಯಲ್ಲಿ ಕೂಡ್ತೇನೆ, ಯಾವಾಗ ಬೇಕಾದ್ರೆ ಎದ್ದು ಹೋಗ್ತೇನೆ. ಹೌದಲ್ವೋ, ಹಾಗೆ ಹೇಳಿದರು. ಸರಿಯಪ್ಪ ಬಂದು ಕೂಡೋ ಸಾಕು. ಕೊನೆಗೆ ಬಂದು ಕೂತಿದ್ರು, ಪ್ರವಚನ ಶುರುವಾಗಿತ್ತು, ಎಲ್ಲ ಮುಗೀತು, ಕೂತವರೆಲ್ಲ ಹೊರಟೋದ್ರು, ಈ ವ್ಯಕ್ತಿ ಎದ್ದು ಹೋಗ್ತೀನೆಂದವನು ಎದ್ದಿಲ್ಲ, ಹಾಗೇ ಕೂತ್ಕೊಂಡಿದ್ರು. ಕೊನೆಗೆ ಎಲ್ಲರೂ ಹೊರಟೋದ್ಮೇಲೆ ಐಕೂರ ಆಚಾರ್ಯ ಇವ್ರ ಕಡೆ ನೋಡಿದ್ರಂತೆ, ನೋಡಿ ಇಲ್ಲಿ ಬಾ ಅಂತ ಕರೆದ್ರಂತೆ. ಅವ್ರು ಹಾಗೇ ಕೂತಿದ್ದಾರೆ, ಕರೆದು ಏನು ಮಾತಾಡಿಲ್ಲ ಅವ್ರು. ಸರಿ, ಅವರು ಒಳ್ಳೆ ತಹಸೀಲ್ದಾರ್ ಆಗಿದ್ರು, ಸಿರಿವಾರ ರಾಮಚಂದ್ರ ರಾಯರು. ಆಗಿನ ಕಾಲಕ್ಕೆ ತಹಸೀಲ್ದಾರ್ ಅಂದ್ರೆ ಎಷ್ಟು ಸ್ಯಾಲ್ರಿ, ಎಂಥ ಅದು. ಅವರಿಗೆ ಮಂತ್ರಾಕ್ಷತೆ ಕೈಯಲ್ಲಿ ಹಾಕಿ, ನಾಳೆ ನಿನ್ನ ಜಾಬ್ ರಿಸೈನ್ ಮಾಡಿ ನನ್ನ ಹಿಂದೆ ಬಾ, ನಿಮ್ಮನೆಗೆ ಯಾರಾದ್ರೂ ಆಚಾರ ಬಂದು ಮಂತ್ರಾಕ್ಷತೆ ಕೈ ಹಾಕಿ ಜಾಬ್ ರಿಸೈನ್ ಮಾಡಿ ನಾಳೆ ನನ್ನ ಹಿಂದೆ ಬನ್ನಿರಿ ಅಂದರೆ ಏನು ಮಾಡ್ತೀರಾ? ಇನ್ನೊಂದ್ಸಲ ಆಚಾರನ ಕರೆಯಲ್ಲ ಅಷ್ಟೇ ಅಲ್ವಾ, ಈ ಆಚಾರ ಬಂದರೆ ಎಲ್ಲರೂ ಉದ್ಯೋಗ ಹೋಗುತ್ತೆ, ಈ ಆಚಾರ ಬರಬಾರ್ದು ಅಂತ ಡಿಸೈಡ್ ಮಾಡಿ ಎಲ್ಲರಿಗೂ ಹೇಳಿಬಿಡ್ತೀರ. ಹೌದು ತಾನೆ, ಆ ವ್ಯಕ್ತಿ ಮಾಡಿದ್ದೇನು, ಮಾರನೇ ದಿನ ತನ್ನ ಇದಕ್ಕೆ ರೆಸಿಗ್ನೇಷನ್ ಕೊಟ್ಟದ್ದಾಯಿತು ಅವರ ಹಿಂದೆ. ಅಲ್ಲ, ರೆಸಿಗ್ನೇಷನ್ ಕೊಟ್ಟ ಮೇಲೆ ಮಿನಿಮಮ್ ಪೀರಿಯಡ್ ಇರುತ್ತಲ್ಲ, ಅದು ಕೇರ್ ಮಾಡಿಲ್ಲ, ಏನು ಬೇಕಾದರೂ ಮಾಡ್ಕೊ ಅಂತ ಅವರ ಹಿಂದೆ ಕೈಚೀಲ ಹಿಡ್ಕೊಂಡು ಹಾಗೇ ಹೊರಟದ್ದು. ಅಲ್ಲಿ ಪ್ರಶ್ನೆ ಏನು, ಒಬ್ಬ ಅಪರಿಚಿತ ವ್ಯಕ್ತಿಯ ಮೇಲೆ ಒಬ್ಬ ವ್ಯಕ್ತಿಯ ಮಾತು ಅಷ್ಟು ಪ್ರಭಾವ ತೋರಬೇಕಾದರೆ ಆ ವ್ಯಕ್ತಿ ಸುಮ್ಮನೆ ಭಾಗವತ ಹೇಳಿದರೆ ಬರಲ್ಲ, ಅವರ ಅನುಷ್ಠಾನ ಕೆಟ್ಟಿದ್ದರೇನೆ ಅವರಿಗೆ ಬರುತ್ತೆ. ಹಾಗಾದರೆ ಇಲ್ಲಿ ದೈತ್ಯ ಹಿರಣ್ಯಕಶಿಪು ಈತ ಉಪದೇಶ ಕೊಟ್ಟರೆ ಹೇಳ್ತಾರೆ, ದೈತ್ಯ ಪತೇಹ ವಾಕ್ಯಂ ದಿತಿರ ಕರಣ್ಯ ತಶ್ನುಷ ಪುತ್ರಶೋಕಂ ಕ್ಷಣಾತ್ಯಕ್ತ್ವ ತತ್ವೇ ಚಿತ್ತಂ ಅಧಾರಯತ್. ಒಂದು ಕ್ಷಣದಲ್ಲಿ ಪುತ್ರಶೋಕ ಬಿಟ್ಟು ದೇವರಲ್ಲೇ ಮನಸ್ಸಿಟ್ಲು ಅಂದರೆ ಅಷ್ಟು ಪರಿಣಾಮ ಆಯಿತು. ಅದು ಹೇಗಾಯಿತು, ಇವನಿಗೆ ಅನುಷ್ಠಾನವೇ ಇಲ್ಲಲ್ಲ, ದೈತ್ಯನಿಗೆ ಎಲ್ಲಿಂದ ಬರುತ್ತೆ ಅಂದರೆ ಒಳಗೆ ಜಯನಿದ್ದಾನೆ. ಜಯ ಅಂಥ ಒಳ್ಳೆ ಅನುಷ್ಠಾನವಂತ, ಇಂಥ ಒಳ್ಳೆ ಒಳ್ಳೆ ರಹಸ್ಯಗಳಿಂದ ಕೂಡಿರತಕ್ಕಂಥ ಭಾಗವತದಲ್ಲಿ ಮುಂದೆ ಹೇಳ್ತಾರೆ ಹಿರಣ್ಯಕಶಿಪು ವಿಶೇಷವಾಗಿ ತಪಸ್ಸನ್ನು ಮಾಡಲಿಕ್ಕೆ ಶುರು ಮಾಡುತ್ತಾ ಇದ್ದಾನೆ. ಮಂದರ ಪರ್ವತದ ಸುತ್ತಲೂ ಪ್ರದೇಶ, ಅಲ್ಲಿ ಒಳ್ಳೆ ಪ್ರದೇಶ ನೋಡಿಕೊಳ್ತಾ ಇದ್ದಾನೆ, ತಪಸ್ಸು ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾನೆ. ಹೇಗೆ ತಪಸ್ಸು ಮಾಡಿದ ಅಂದರೆ ಪರಮ ದಾರುಣಂ ಅಂತಾರೆ, ಅಂದರೆ ಎಲ್ಲರಿಗೂ ಉಪದ್ರ ಕೊಡುವಂಥ ತಪಸ್ಸನ್ನು ಶುರು ಮಾಡ್ತಾ ಇದ್ದಾನೆ. ತಪಸ್ಸು ಮಾಡುವುದು ಹೇಗೆ, ಒಂದು ಪಾದದ ಅಂದರೆ ಹೆಬ್ಬೆರಳಿನ ಮೇಲೆ ನಿಲ್ತಾ ಇದ್ದಾನೆ. ಬೇಕಾದ ಪ್ರವಚನ ಮುಗಿದ ಮೇಲೆ ನೀವು ಪ್ರಯತ್ನ ಮಾಡಬಹುದು, ಒಂದು ಕಾಲ ಮೇಲೆಲ್ಲ ಹೆಬ್ಬೆರಳಿನ ಮೇಲೆ ನಿಲ್ಲಲಿಕ್ಕೆ ಪ್ರಯತ್ನ ಮಾಡಿ ನೋಡಿ. ಮಾಡಿದರೆ ಎರಡೂ ಕೈಗಳು ಬ್ಯಾಲೆನ್ಸ್ ಮಾಡಲಿಕ್ಕೆ ಬೇಕಾಗುತ್ತೆ, ವಿತೌಟ್ ದಟ್ ಯು ಕಾಂಟ್ ಸ್ಟ್ಯಾಂಡ್ ಅಂತಹದ್ದು. ಎರಡೂ ಕೈ ಮೇಲೆ ಕಿಟ್ಟಿದ್ದಾನೆ, ಬ್ಯಾಲೆನ್ಸ್ ಮಾಡ್ಕೊಳ್ಳಿಕ್ಕಿಲ್ಲ. ಇನ್ನ ಕಾಲು ಸರಿಯಾಗಿ ಅದರ ಮೇಲೆ ನಿಲ್ಲಬೇಕು ಅಂದ್ರೆ ನೋಟ ನೋಡಬೇಕು, ನೋಟವು ಮೇಲೆ ಕಿಟ್ಟಿದ್ದಾನೆ, ಕೈ ಮೇಲೆ ಕಿಟ್ಟಿದ್ದಾನೆ, ನಿಂತಿದ್ದಾನೆ. ಹೇಗ್ರಿ, ಎಷ್ಟು ಕಾಲ ನಿಂತ ಈ ಮಹಾನುಭಾವ ಅಂದರೆ ಹೆಚ್ಚಿಲ್ಲ, 100 ವರ್ಷಗಳು ನಿಂತ. 100 ವರ್ಷ, ಅದು ಹೇಗೆ, ಬೆಳಿಗ್ಗೆ ನಿಂತು ಸಾಯಂಕಾಲ ಕಳಗಿಳಿಸೋದಲ್ಲ, ನಾನ್ ಸ್ಟಾಪ್ ಆಗಿ ನಿಲ್ತಾ ಇದ್ದಾನೆ. 100 ವರ್ಷ ಅಂದರೆ ನಮ್ಮ 100 ವರ್ಷ ಅಲ್ಲ, ದೇವತೆಗಳ 100 ವರ್ಷ ಅಂದರೆ ನಮ್ಮ ಪ್ರಕಾರ 36,000 ವರ್ಷಗಳ ಕಾಲ ನಿಲ್ತಾ ಇದ್ದಾನೆ. ಯಾಕೆ ವಿದ್ಯಾಮಾನ್ಯರು ಹೇಳ್ತಾ ಇದ್ರು, ಸಾಧನೆ ಮಾಡಬೇಕಾದ್ರೆ ಕಲಿಯುಗದಲ್ಲಿ ಒಂದ ದೇವತೆಗಳಾದರಾಗಿರ್ಬೇಕು, ಒಂದ ದೈತ್ಯರಾದರಾಗಿರ್ಬೇಕು, ಇಲ್ಲ ಸಾಮಾನ್ಯ ಜನರಿಗೆ ಕಲಿಯುಗದಲ್ಲಿ ಅಷ್ಟು ಸಾಧನೆ ಮಾಡ್ಲಿಕ್ಕಾಗಲ್ಲ ಅಂತ ಹೇಳ್ತಿರ್ತಾರೆ. ಆ ರೀತಿಯಲ್ಲಿ ವಿಶೇಷವಾಗಿ ತಪಸ್ಸು ಮಾಡ್ತಾ ಇದ್ದಾನೆ. ಆತನ ತಲೆಯಿಂದ ಅಗ್ನಿ ಹೊರಟಿದೆ, ಎಲ್ಲಾ ದೇವತೆಗಳು ಅವರ ಮನೆಯಲ್ಲಿ ಕೂತ್ ಬಿಟ್ರಂತೆ. ಅಂದ್ರೆ ಈ ಆಂಧ್ರ ಕಡೆ ಎಲ್ಲ ಬಿಸಿಲು ಕಾಲದಲ್ಲಿ ತುಂಬಾ ಬಿಸಿಲಿರುತ್ತೆ, ಬೆಳಿಗ್ಗೆ 10:00 ಎಲ್ಲರದು ಕಾರ್ಯಕ್ರಮ ಮುಗಿದೋಗುತ್ತೆ, ಮಧ್ಯಾಹ್ನದೊತ್ತು ಯಾವ ಪಿಳ್ಳೆ ಹೊರಗೆ ತಿರುಗಲ್ಲ, ಹೊರಗೆ ಬಂತ ಬಿತ್ತು ಅಂತ ಅರ್ಥ, ಅಂದರೆ ಕೆಳಗೆ ಬಿದ್ದೋಗ್ತಾರೆ, ಅಷ್ಟು ಬಿಸಿಲಿರುತ್ತೆ. ಬಂಡೆ ಮೇಲೆ ನಿಮಗಲ್ಲಿ ಬೆಂಕಿ ಬೇಕಾಗಿಲ್ಲ, ದೋಸೆ ಹೇಳುತ್ತೆ ಬಂಡೆ ಮೇಲೆ ಹಾಕಿದರೆ, ಅಷ್ಟು ಬಿಸಿ ಇರುತ್ತೆ. ನಮ್ಮ ಕರ್ನೂಲು, ಆದಮೇಲೆ ಮಂತ್ರಾಲಯ, ರಾಯಚೂರು, ರಾಯಚೂರು ಅಂತೂ ಇನ್ನೂ ಭೀಕರ, ಮಧ್ಯೆ ಅಗ್ನಿಕುಂಡ ಇಟ್ಟಂತೆ ಮಧ್ಯೆ ಬೆಟ್ಟ, ಅದಕ್ಕೆ ರಿಫ್ಲೆಕ್ಷನ್ ಎಲ್ಲರಿಗೆ ಬಡಿತಾ ಇರುತ್ತೆ, ಅದಕ್ಕೆ ತಕ್ಕಂತೆ ಎರಡು ಏಕಾದಶಿ ವಿಶೇಷ ಅನುಗ್ರಹವಾಗಿ ಬರ್ತಾ ಇರುತ್ತೆ. ಏನು ಆನಂದವೋ ಆನಂದ, ಅಲ್ಲಿ ಬ್ರಹ್ಮಾನಂದ ಆಗ್ತಾ ಇರುತ್ತೆ ಅಲ್ಲಿದ್ದವರಿಗೆಲ್ಲ. ಈ ರೀತಿಯಾಗಿರತಕ್ಕಂಥ ಅಲ್ಲಿ ಎಲ್ಲರೂ ಮನೆಯಲ್ಲಿ ಕೂತ್ ಬಿಡ್ತಾರೆ, ಸಂಜೆಗೆ ಎಲ್ಲ ಇರುವೆಗಳ ಥರ ಹೊರಗೆ ಬರ್ತಾರೆ, ಮಧ್ಯಾಹ್ನ ಒಬ್ಬರು ಹೊರಗೆ ಬರಲ್ಲ. ಆ ಥರ ದೇವತೆಗಳೆಲ್ಲ ಮನೆಯಲ್ಲಿ ಕೂತ್ಬಿಟ್ರಂತೆ ಇವನ ಬೆಂಕಿಗೆ, ಯಪ್ಪ ಇವನ್ ತಂಟೆ ಬೇಡ ಅಂತ ತಪಸ್ಸು ಮಾಡ್ತಾ ಇದ್ದಾನೆ. ನಂತರ ಎಲ್ಲರೂ ಬ್ರಹ್ಮದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಅಯ್ಯ ನಿಮ್ಮನ್ನೇ ಇಳಿಸಿ ನಿಮ್ಮ ಪದವಿಗೆ ಬರಬೇಕು ಅಂತಿದ್ದಾನೆ. ಅಲ್ಲ ಇವನು ಈ ಪದವಿಗೆ ಬಂದು ಏನು ಮಾಡಬೇಕಂತೆ ನೋಡಿ, ಸಂಕಟ ಪಾಪ ಅವನಿಗೆ. ಈ ಬ್ರಹ್ಮದೇವರು ಯಾವಾಗ ಬಂದರೂ ಧಾತ ಯಥಾಪೂರ್ವ ಕಲ್ಪಯತ್, ಹಿಂದೆ ಇದ್ದಂತೇನೆ ಸೇಮ್ ಪ್ಯಾಟರ್ನ್ ಸೃಷ್ಟಿ ಮಾಡ್ತಾ ಇದ್ದಾರೆ. ಅವನು ಹೇಳ್ತಾ ಇದ್ದಾನೆ, ಹಾಗಲ್ಲ ನಾನೆಲ್ಲ ರಿವರ್ಸ್ ಆಗಿ ಸೃಷ್ಟಿ ಮಾಡ್ತೇನೆ ಅಂತ ಸಂಕಲ್ಪ ಮಾಡ್ತಿದ್ದಾನೆ ಅವನು. ಹೊಟ್ಟೆ ಸಂಕಟ ಅವನಿಗೆ, ಅಯಥಾಪೂರ್ವಂ ವಿಧಾಸ್ಯೇಹಂ, ಎಲ್ಲ ಬೇರೆ ಬೇರೆ ಮಾಡಿಬಿಡ್ತೇನೆ, ಸೃಷ್ಟಿ ಎಲ್ಲ ವಿಚಿತ್ರವಾಗಿ ಮಾಡಿಬಿಡಬೇಕು ಅಂತ ಹೊಟ್ಟೆಯಲ್ಲಿ ಸಂಕಟ ಆಗ್ತಾ ಇದೆ, ಅದಕ್ಕೆ ನಾನು ಈ ಪದವಿಗೆ ಬರಬೇಕು ಅಂತಿದ್ದಾನೆ ನೋಡಿ ಅಂದಾಗ ನಕ್ಕರಂತೆ. ಅವನು ಎಷ್ಟು ಕಲ್ಪಗಳು ತಪಸ್ಸು ಮಾಡಿದರೂ ಬ್ರಹ್ಮ ಪದಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ, ಅವನಿಗೆ ಯೋಗ್ಯತೆ ಇಲ್ಲ. ಆದರೆ ದೇವತೆಗಳೆಲ್ಲ ಪ್ರಯತ್ನ ಮಾಡಿದರಂತೆ ಅವನಿಗೆ ಕಾಟ ಕೊಡಲಿಕ್ಕೆ, ಆಗಿಲ್ಲ, ಚೆನ್ನಾಗಿ ತಪಸ್ಸು ಮಾಡಿದ. ಅವಾಗ ಹೇಳ್ತಾರೆ ದೇವತೆಗಳು ಯಾಕೆ ಅವನಿಗೆ ಕಾಟ ಕೊಡ್ಲಿಕ್ಕೆ ನೋಡಿದರು ಅಂದರೆ, ಇಂದ್ರಾದಿ ದೇವತೆಗಳಿಗೆ ಮೊದಲೇ ಗೊತ್ತು ಇವನು ಕಲ್ಪಪರಿ ಅಂತ ತಪಸ್ಸು ಮಾಡಿದರು ಇವನಿಗೆ ಬ್ರಹ್ಮ ಪದವಿ ಬರಲ್ಲ ಅಂತ. ಆದರೆ ಮತ್ತ್ಯಾಕೆ ಅಂದರೆ ಅವನು ನೋಡ್ತಾ ಇದ್ದಂತೆ, ನಾನು ತಪಸ್ಸು ಮಾಡ್ತಾ ಇದ್ರೆ ಈ ದೇವತೆಗಳು ಬಂದೇ ಬಂದು ತೊಂದರೆ ಕೊಡ್ತಾರೆ ಅಂತ ತಲೆಯಲ್ಲಿತ್ತು. ಒಂದು ವೇಳೆ ತೊಂದರೆ ಕೊಡದಿದ್ರೆ ಎದ್ದು ಹೋಗ್ತಾನ ಅವನು, ಏನೋ ತೊಂದರೆ ಇದೆ ಅಂತ. ಅವನು ಹೇಳಬಾರದು ಅಂತ ತೊಂದರೆ ಕೊಟ್ರಂತೆ, ಆ ತಪ್ಪಾದ ತಪಸ್ಸು ಮಾಡಬೇಕು ಅಂತ ಕೊಟ್ರಂತೆ. ನಂತರ ಬ್ರಹ್ಮದೇವರು ಬರ್ತಾ ಇದ್ದಾರೆ. ಬ್ರಹ್ಮದೇವರು ಅವನು ನೋಡ್ತಾರೆ, ಎಲ್ಲ ಗೆದ್ದಲು ಹುಳ ತಿಂದು ಬಿಟ್ಟಿದೆ ಶರೀರವನ್ನು, ಬರೇ ಅಸ್ಥಿಗಳು ಉಳಿದಿವೆ, ಹುತ್ತು ಬೆಳೆದೋಗಿದೆ, ಏಕ ಪ್ರಕಾರ ತಪಸ್ಸು ಮಾಡ್ತಾ ಇದ್ದಾನೆ. ನಕ್ಕರಂತೆ, ಹಾ ಏನಯ್ಯ, ಯಾವುದು ಸಿಗಲ್ಲವೋ ಅದಕ್ಕಾಗಿ ಎಷ್ಟು ಪ್ರಯತ್ನ ಮಾಡ್ತಾರೆ ಇವರು. ಕೊನೆಗೆ ಕಮಂಡಲು ಜಲದಿಂದ ಪ್ರೋಕ್ಷಣೆ ಮಾಡ್ತಾ ಇದ್ದಾರೆ, ಒಳ್ಳೆ ಶರೀರದಿಂದ ಬರ್ತಾ ಇದ್ದಾನೆ, ವಜ್ರ ಸಂಹರಣ ಯುವ, ಒಳ್ಳೆ ಯುವಕನಾಗಿ ಬರ್ತಾ ಇದ್ದಾನೆ, ನಮಸ್ಕಾರ ಮಾಡ್ತಾ ಇದ್ದಾನೆ. ನಂತರ ಅಂದರು, ವರ ಕೇಳಯ್ಯ. ಸ್ವಾಮಿ, ನೀವು ವರ ಕೊಡೋದಾದರೆ ನನಗೆ, ಭೂತೇಭ್ಯ ತ್ವದ್ ವಿಸೃಷ್ಟೇಭ್ಯ ಮೃತ್ಯುರ ಮಾಭೂನ್ ನಮ ಪ್ರಭೋ, ನೀವು ಸೃಷ್ಟಿ ಮಾಡಿದ ಯಾರಿಂದ ಸಾವು ಬರಬಾರದು, ಇನ್ನು ಒಳಗೂ ಸಾವು ಬರಬಾರದು, ಹೊರಗೂ ಸಾವು ಬರಬಾರದು, ಮೇಲೂ ಬರಬಾರದು, ಕೆಳಗೂ ಬರಬಾರದು. ನೋಡ್ದ ಇನ್ನೆಲ್ಲಿ ಹೇಳ್ತಾರೆ, ಹಗಲು ಸಾವು ಬರಬಾರದು, ಹಗಲು ಸಾವು ಬರಬಾರದು, ರಾತ್ರಿ ಸಾವು ಬರಬಾರದು. ನಂತರ ಕೊನೆಗೆ ನಾವು ಹೇಳ್ತಾ ಇದ್ದಾರೆ, ಮೃಗಗಳಿಂದ ಸಾವು ಬರಬಾರದು, ಮನುಷ್ಯರಿಂದ ಸಾವು ಬರಬಾರದು. ಅಂದರೆ ಸಾವು ಎಲ್ಲೆಲ್ಲಿಂದ ಬರುತ್ತೆ ಅಂತ ಹೆದರ್ತಾ ಇದ್ದಾನೆ, ಹೆದರಿ ಹೆದರಿ ಸಾಯ್ತಾ ಇದ್ದಾನೆ, ಅದಕ್ಕಾಗಿ ಕೇಳ್ತಾ ಇದ್ದಾನೆ. ಕೊನೆಗೆ ಹೇಳಿದ, ಲೋಕವನ್ನು ಎರಡು ಭಾಗ ಮಾಡುತ್ತಾನೆ, ವ್ಯಸುಭಿರುವ ಅಸುಮದ್ಭಿರುವ, ಅಂದರೆ ಪ್ರಾಣ ಇಲ್ಲದ್ದರಿಂದ ಸಾವು ಬರಬಾರದು, ಪ್ರಾಣ ಇದ್ದದ್ದರಿಂದ ಸಾವು ಬರಬಾರದು ಅಂತ ಕೇಳಿದ. ಅಷ್ಟೇ ಅಲ್ಲ, ಸುರಾಸುರರು ಮಹೋರಗರು ಯಾರ್ಯಾರಿದ್ದಾರೆ, ಯಾರೂ ನನ್ನ ಕೊಲ್ಲಬಾರದು, ಯುದ್ಧ ಮಾಡಲಿಕ್ಕೆ ಹೋದರೆ ನಾನೇ ಗೆಲ್ಲಬೇಕು, ಎಲ್ಲ ದೇವತೆಗಳ ಪೋರ್ಟ್ಫೋಲಿಯೋ ನಂದೇ ಆಗಿರಬೇಕು, ನಾನೇ ಮಾಡಲಿಕ್ಕಾಗಬೇಕು. ಇಷ್ಟೆಲ್ಲ ಕೇಳಿದಾಗ ಹೇಳ್ತಾ ಇದ್ದಾರೆ, ಅಲ್ಲಯ್ಯ ಇಷ್ಟು ವರಗಳು ಯಾರು ಕೇಳೇ ಇಲ್ಲ, ಎಲ್ಲ ಒಂದೋ ಎರಡೋ ಕೇಳ್ತಾ ಇದ್ರು, ಇಷ್ಟೆಲ್ಲ ವರಗಳು ಕೇಳ್ತಾ ಇದ್ದೆ, ಕೊಡ್ತಾ ಇದ್ದೇನೆ ಜಾಗ್ರತೆ. ಆದರೆ ಈ ಹೇಳ್ತಾರೆ, ಮೊದಲೇ ಕೋತಿ ಹೆಂಡ ಕುಡಿದಿದೆ, ದೆವ್ವ ಹಿಡಿದಿದೆ, ಚೇಳು ಕಚ್ಚಿದೆ, ಹುಚ್ಚು ಹಿಡಿದಿದೆ ಅಂದರೆ ಅವ್ರ ಪರಿಸ್ಥಿತಿ ಹೇಗಿರುತ್ತೆ. ಹಾಗಾದ ಎಲ್ಲ ವರಗಳು ಸೇರಿತು, ಕೊನೆಗೆ ಎಲ್ಲ ಲೋಕಪಾಲಕರ ಸ್ಥಾನಗಳನ್ನು ಕದ್ದುಕೊಳ್ತಾ ಇದ್ದಾನೆ, ಎಲ್ಲರನ್ನ ಓಡಿಸಿ ಬಿಡ್ತಾ ಇದ್ದಾನೆ, ಯಾರಾದರೆ ಹರಿ ಅಂದರೆ ತಲೆ ಕಡಿತಾ ಇದ್ದಾನೆ, ಯಾರಾದರೆ ಹಿರಣ್ಯ ಕಶುಪುವಿಗೆ ಜೈ ಅಂತಾರ ಅವರಿಗೆಲ್ಲ ಫೆಸಿಲಿಟಿ ಕೊಡ್ತಾ ಇದ್ದಾನಂತೆ. ಅದೊಂದು ಕೊಟ್ಟ, ಬರೇ ಕೊಲ್ಲದು ಮಾತ್ರ ಅಲ್ಲ, ಯಾರ್ಯಾರು ಅವನ ಪಾರ್ಟಿಗೆ ಸೇರ್ತಾರೆ ಅವರಿಗೆಲ್ಲ ಒಳ್ಳೆ ಫೆಸಿಲಿಟಿ ಕೊಟ್ಟಿದ್ದಾನೆ ಹೇಳ್ತಾ ಇದ್ದಾರೆ. ಯಾರು ಹಿರಣ್ಯ ಕಶುಪುವಿಗೆ ಒಳ್ಳೆಯದಾಗಲಿ ಅಂತ ಹೇಳಿದುಕೊಳ್ಳೆ, ಮೇಲಿಂದ ನಳ್ಳಿ ಬಿದ್ದಂತೆ ನೀರು ಬೀಳಬೇಕು, ಇಷ್ಟೇ ಒಂದು ನೆಲಕ್ಕೆ ನೀರು ಬೀಳಬೇಕು ಅಂದ್ರೆ ಮೇಲೆ ಬೀಳಬೇಕು, ಸಮುದ್ರದ ಹತ್ರ ಹೋಗಿ ಇಷ್ಟು ರತ್ನಗಳು ಬೇಕು ಅಂದರೆ ತಂದು ಮನೆಗೆ ಹಾಕಬೇಕು, ಇಷ್ಟೆಲ್ಲ ಆರ್ಡರ್ ಮಾಡಿಬಿಟ್ಟಿದ್ದ. ಆದರೆ ಹರಿ ಅಂದರೆ ತಲೆ ಕಡಿತೀನಿ ಅಂತ ಹೇಳಿದ್ದ. ಅದಕ್ಕೆ ಯಾರು ಯಾರು ಹರಿಭಕ್ತರಿದ್ದಾರೋ ಎಲ್ಲರೂ ದೇವತೆಗಳು ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ವಿನಿದ್ರಾಹ ವಾಯುಭೋಜನಾಹ, ನಿದ್ದೆ ಇಲ್ಲ, ಗಾಳಿಯನ್ನು ಸ್ವೀಕಾರ ಮಾಡಿ ತಪಸ್ಸು ಮಾಡ್ತಾ ಇದ್ದಾರೆ. ಆಕಾಶವಾಣಿ ಆಗ್ತಾ ಇದೆ, ಹೆದರಬೇಡಿ, ಅವನನ್ನು ಸಂಹಾರ ಮಾಡುತ್ತೇನೆ. ಅವನ ಮಗನಿಗೆ ಯಾವಾಗ ತೊಂದರೆ ಕೊಡುತ್ತಾನೋ, ನಿರ್ವೈರಾಯ ಪ್ರಶಾಂತಾಯ ಸುಸುತಾಯ ಮಹಾತ್ಮನೇ ಪ್ರಹ್ಲಾದಾಯ ಯದಾ ದೃಹ್ಯೇ ಧನಿಷ್ಯೇಪಿ ವರೋರ್ಜಿತಂ ಅಂತ. ಆ ಪ್ರಹ್ಲಾದನಿಗೆ ತೊಂದರೆ ಕೊಟ್ಟಾಗ ನಾನು ಅವನನ್ನು ಸಂಹಾರ ಮಾಡಿಬಿಡುತ್ತೇನೆ ಅಂತ ಹೇಳಿದರು. ಇಷ್ಟು ಹೇಳಿ ನಂತರ ಪ್ರಹ್ಲಾದ ರಾಜರ ಗುಣಗಳನ್ನು ವರ್ಣನೆ ಮಾಡ್ತಾ ಬರ್ತಾ ಇದ್ದಾರೆ. ಯಾಕೆ ಈ ಭಾಗ ಚೂರು ಬೇಗ ಹೋಗ್ಬೋದಾಗಿತ್ತು, ಬೇರೆ ಭಾಗಕ್ಕೆ ಹೋಗ್ಬೋದಾಗಿತ್ತು. ಪ್ರಹ್ಲಾದರಾಜರ ಮುಂದೆ ಕೂತು ಹೇಳ್ತಾ ಇದ್ದೀವಿ. ಆದ್ದರಿಂದ ಪ್ರಹ್ಲಾದರಾಜರ ಗುಣಗಳು ಆದ ಮೇಲೆ ನರಸಿಂಹ ಆತನ ವರ್ಣನ ಮಾಡಿದಂಥ ಭಗವಂತನ ವಿಶೇಷವಾದ ಪ್ರಹ್ಲಾದರಾದರ ಪ್ರಾರ್ಥನೆ, ಹಾಗಂದರೆ ಭಗವಂತನ ಸ್ತೋತ್ರ, ಪ್ರಹ್ಲಾದರಾದರು ಮಾಡಿದ ಉಪದೇಶ, ಇದನ್ನು ನಾಳೆ ವಿಸ್ತಾರವಾಗಿ ನೋಡೋಣ. ನಾಳೆ ಎಲ್ಲರೂ 6:30 ಬಂದು ಬಿಟ್ಟರೆ ಚೂರು ಹೊತ್ತು ನನಗೆ ಜಾಸ್ತಿ ಸಿಗುತ್ತೆ. 8 ಗಂಟೆವರೆಗೂ ಸ್ವಲ್ಪ ಹೆಚ್ಚಿಗೆ ಹೊತ್ತು ಹೇಳಿದಂತೆ ನನಗಾಗುತ್ತೆ. ಎಲ್ಲರೂ 6:30 ಬಂದು ಬಿಟ್ಟರೆ ಚೆನ್ನಾಗಿರುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು. Thank you.